ಅಲ್ಲ ಆನ್ ಮಾಡ್ಬೇಕು. ಅದ
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ಪದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನಪೂರ್ಣಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಶಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವತಃ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀರೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವತು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹರಣಂ. ವಾದಿರಾಜಗುರುಂ ವಂದೇ ರಘುತ್ತಮಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾನ್ ಸದ್ಗುರುನ್ ಪ್ರಣತೋಸ್ಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ. ಭಾವಬೋಧಕೃತಂ ಸೇವೇ ರಘೋತ್ತಮ ಮಹಾಗುರುಂ ಯಚ್ಛಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣಾಚಾರ್ಯ ಸಂಗೀತಾ. ಇವತ್ತಿನ ದಿವಸ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯರಾದಂತಹ ತೀರ್ಥೋತ್ತಮ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ತೀರ್ಥೋತ್ತಮ ಸ್ವಾಮಿಗಳು ಇಡೀ ವೈಷ್ಣವ ಪರಂಪರೆಯಲ್ಲಿ ಕಲ್ಪವೃಕ್ಷ ಕಾಮಧೇನು ಅನ್ನೋ ಖ್ಯಾತಿಗೆ ಪಾತ್ರರಾದಂಥ ಮಹಾನುಭಾವರ ಸಾಲಿಗೂ ಸೇರ್ತಕ್ಕಂಥವರು, ಗ್ರಂಥ ರಚನೆ ಮಾಡಿ ಟಿಪ್ಪಣ್ಯಾಚಾರ್ಯರ ಸಾಲಿಗೂ ಸೇರ್ತಕ್ಕಂಥವರು, ಮಹಾ ತಪಸ್ವಿಗಳು, ಅತ್ಯಂತ ಹೆಚ್ಚಿನ ಪಾಠ ಪ್ರವಚನಗಳಿಂದ ಪಾಠ ಪ್ರವಚನ ಪರಂಪರೆಯ ಒಂದು ಹೊಸ ಮುಖವನ್ನೇ ಸೃಷ್ಟಿ ಮಾಡಿದ ಮಹಾನುಭಾವ. ಯಚ್ಛಿಷ್ಯ ಶಿಷ್ಯ ಶಿಷ್ಯಾದ್ಯಾ ಟಿಪ್ಪಣಾಚಾರ್ಯ ಸಂಗೀತ. ಶಿಷ್ಯರು 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 ಎಲ್ಲ ಟಿಪ್ಪಣಿ ಆಚಾರ್ಯರಂತೂ ಪ್ರಸಿದ್ಧರಾದರು. ಪರಂಪರೆ ಇನ್ನೂ ಉಳಿದಿದೆ, ಅವರ ಶಿಷ್ಯ ಪರಂಪರೆ ಇನ್ನೂ ಉಳ್ಕೊಂಡು ಬಂದಿದೆ ಅಂದರೆ ಎಷ್ಟು ಶ್ರೇಷ್ಠವಾದಂಥ ಸಿದ್ಧ ಪುರುಷರು ರಘುತ್ತಮ ಸ್ವಾಮಿಗಳು ಅಂತ ನನಗಿದ್ದೀವಿ. ಅವರ ಆರಾಧನೆಯ ಮಹೋತ್ಸವದ ಇವತ್ತಿನ ಸಂದರ್ಭದಲ್ಲಿ ಗೀತಾ 14ನೇ ಅಧ್ಯಾಯದ ಪ್ರವಚನ. ರಘುತ್ತಮ ಸ್ವಾಮಿಗಳಿಗೂ ಭಗವದ್ಗೀತೆಗೂ ಏನು ಸಂಬಂಧ ಅಂತ ಅನೇಕರು ಕೇಳಬಹುದು. ನಾವು ಯಾವುದಾದ್ರೂ ಕೂಡ ಆ ಸಂಬಂಧ ಇಲ್ಲ ಹೋದರೆ ಅದಕ್ಕೊಂದು ಮಹತ್ವ ಬರೋದಿಲ್ಲ. ಏನು ಸಂಬಂಧ ಅಂದರೆ ರಘುತ್ತಮ ಸ್ವಾಮಿಗಳು ಬರೆದಿರತಕ್ಕಂಥ ಗ್ರಂಥಗಳಿಗೆ ಭಾವಬೋಧಗಳು ಅಂತ ಭಾವಬೋಧಕಾರರು ಅಂತಲೇ ಪ್ರಸಿದ್ಧಿಯವರು. ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಪಹೇ ಅಂತ ಹೇಳಿದ್ದಾರೆ. ಪ್ರಣಮತ್ ಕಾಮಧೇನುತ್ಯ ಭಜ ಸುರತ ರೂಪಮ ಅಂತ ಹೇಳ್ತಾ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮೆ. ಭಾವಬೋಧ ಕೃತ್ಪಾದರು ಅಂತ ಪ್ರಸಿದ್ಧರಾದರು. ಚಂದ್ರಿಕಾಚಾರ್ಯರು, ವ್ಯಾಸರಾಜರು, ಪರಿಮಳಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು, ನಿತ್ಯಮಲ್ಲಿಕಾಚಾರ್ಯರು, ವಾದಿರಾಜ ಸ್ವಾಮಿಗಳು ಹೇಳುವ ಹಾಗೆ ಭಾವರತ್ನಕೋಶಕಾರರು ಸುಬುದೀಂದ್ರ ಸ್ವಾಮಿಗಳು ಹಾಗೆ ಇವರು ಭಾವಬೋಧಕಾರರು ಅಂತ ಪ್ರಸಿದ್ಧರಾದರು. ಅವರ ಐದು ಭಾವಬೋಧಗಳು ಭಾರಿ ಪ್ರಸಿದ್ಧ. ತತ್ವಪ್ರಕಾಶಿಕ ಭಾವಬೋಧ, ಅನಂತರ ಬೃಹದಾರಣ್ಯ ಉಪನಿಷತ್ತಿಗೆ ಭಾಷ್ಯಕ್ಕೆ ಭಾವಬೋಧ, ವಿಷ್ಣುತ್ತರಣೆಯ ಟೀಕಾ ಭಾವಬೋಧ, ನ್ಯಾಯವರ್ಣ ಟೀಕಾ ಭಾವಬೋಧ, ಕೊನೆಯದಾಗಿ ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧ. ಅದು ಆ ಪಂಚ ಭಾವಬೋಧಗಳಲ್ಲಿ ಗೀತಾ ಭಾಷ್ಯ ಪ್ರಮೇಯ ದೀಪಿಕಾಕ್ಕೆ ಭಾವಬೋಧ ಟಿಪ್ಪಣಿ ಬರೆದಿರೋದ್ರಿಂದ ಗೀತಾ ಭಾಷ್ಯ ಗೀತೆಗೆ ಸಂಬಂಧಪಟ್ಟ ಗ್ರಂಥ ಆದ್ದರಿಂದ ಆಚಾರ್ಯ ಮಹತ್ತರವಾದ ಭಾಷ್ಯವಾದ್ದರಿಂದ ಗೀತಾ ಪ್ರವಚನಕ್ಕೂ ಇವರಿಗೂ ದೊಡ್ಡ ಸಂಬಂಧ ಇದೆ. ಟಿಪ್ಪಣಿಕಾರರಾಗಿ ಗೀತೆಯ ವಿಶೇಷವಾದ ಅರ್ಥಗಳನ್ನು ತಿಳಿಸಿದ ಗುರುಗಳ ಸಾಲಿಗೆ ಸೇರ್ತಕ್ಕಂಥವರು ರಘುತ್ತಮ ಸ್ವಾಮಿಗಳು. ಭಗವದ್ಗೀತಾ ವಿಶ್ವಮಾನ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆಯಲ್ಲ, ಅದರಲ್ಲಿ ಏನಿಲ್ಲ ಹೇಳಿ ಅಂತ ಹೇಳ್ತಾರೆ. ನೀವು ಸಮಸ್ತ ಶಾಸ್ತ್ರ ವಿಚಾರದ ನಿದರ್ಶನವನ್ನು ಕಾಣಬೇಕು ಅಂತ ಹೇಳಿದರೆ ಮಹಾಭಾರತ, ಅದು ಬಿಟ್ಟರೆ ಮತ್ತೊಂದು ಗ್ರಂಥ ಇಲ್ಲ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತ. ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಮಾತನ್ನು ಕೊಟ್ಟು ಈ ಮಾತನ್ನು ಹೇಳ್ತಾರೆ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತ. ಎಲ್ಲ ಶಾಸ್ತ್ರಗಳ ನಿದರ್ಶನ ನೋಡಬೇಕು ಅಂದರೆ ಮಹಾಭಾರತ. ಇದು ಎಲ್ಲ ಶಾಸ್ತ್ರಗಳ ದರ್ಶನ ನೋಡಬೇಕು ಅಂದರೆ ಅದು ಭಗವದ್ಗೀತೆ. ಇದು ವಿವರಣೆ, ಅದು ಮೂಲ ದರ್ಶನ. ಎಲ್ಲ ತತ್ವಶಾಸ್ತ್ರದ ಮೂಲಭೂತವಾದಂಥ ವಿವರಗಳನ್ನು ಒಂದೇ ಕಡೆ ತಿಳಿಸಿಕೊಡ್ತಕ್ಕಂಥ ಗ್ರಂಥ ಭಗವದ್ಗೀತೆ. ಗಾತ್ರದಲ್ಲಿ ಬರೀ 701 ಶ್ಲೋಕ ಅಷ್ಟೇ. 701 ಶ್ಲೋಕಗಳಲ್ಲಿ ಸಪ್ತ ಮಹಾಶಾಸ್ತ್ರಗಳ ಸಾರದಿಂದ ಹಿಡಿದು ಅದರಲ್ಲಿ ಇಲ್ಲದ್ದೇ ಇಲ್ಲ ಅಂತ ಪೂರ್ವವಾದ ಕೃತಿ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಅಂತ ಮಹಾಭಾರತದ್ದೇ ವಾಕ್ಯ. ಅದು ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮ ವಿನಿಶ್ರುತ. ಎಲ್ಲರೂ ದೇವರ ಆರಾಧನೆ ಮಾಡಿ ದೇವರು ಸರ್ವೋತ್ತಮ ಅಂತ ಎಲ್ಲ ಶಾಸ್ತ್ರಗಳು ಸಾರಿದರೆ ಆ ದೇವರೇ ಆಡಿದ ಮಾತುಗಳು ಭಗವದ್ಗೀತೆ. ಆದ್ದರಿಂದ ಅದಕ್ಕೆ ಸದೃಶ್ಯವಾದ ಮತ್ತೊಂದು ಉಪದೇಶ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಭಗವದ್ಗೀತೆಯಲ್ಲಿ ಮೂರು ಭಾಗ ಮಾಡ್ತಾರೆ, ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ. ಮೊದಲನೇ ಷಟ್ಕ ಪೂರ್ತಿ ಜ್ಞಾನ ಸಾಧನ, ಎರಡನೇ ಷಟ್ಕ ಪೂರ್ತಿ ಜ್ಞಾನದ ಸ್ವರೂಪ, ಮೂರನೇ ಷಟ್ಕ ಪೂರ್ತಿ ಸಂಕೀರ್ಣವಾಗಿ ಎರಡನ್ನೂ ಸಹ ಸೇರಿಸಿ ಹೇಳ್ತಕ್ಕಂಥದ್ದು ಮೂರನೇ ಷಟ್ಕದಲ್ಲಿ ಬರತಕ್ಕಂಥ ವಿಚಾರ. 14ನೇ ಅಧ್ಯಾಯ ಮೂರನೇ ಷಟ್ಕದ ಭಾಗ, 13-18 ಮೂರನೇ ಷಟ್ಕ. ಅಂದರೆ ಜ್ಞಾನ ಮತ್ತು ಜ್ಞಾನ ಸಾಧನ ಎಲ್ಲವನ್ನು ಕ್ರೋಢೀಕರಿಸಿ ಹೇಳ್ತಕ್ಕಂತಹ ಅಪೂರ್ವವಾದ ಅಧ್ಯಾಯ. ಅದಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಕರೆದಿದ್ದಾರೆ. ಗುಣತ್ರಯ ವಿಭಾಗ ಯೋಗ ಪರಮಾತ್ಮ ಆರಂಭದಲ್ಲಿ ಹೇಳ್ತಾರೆ. ಎಷ್ಟು ಅಪೂರ್ವ ವಿಚಾರ ಹೇಳ್ತೇನೆ ಗೊತ್ತಾ ಅರ್ಜುನ, ಇದರಲ್ಲಿ ಪರಂ ಭೂಯ ಪ್ರವಕ್ಷ್ಯಾಮ ಜ್ಞಾನಾಂ ಜ್ಞಾನ ಉತ್ತಮ ಯಜ್ಞಾತ್ವ ಮುನಯ ಸರ್ವೇ ಪರಾಂ ಸಿದ್ಧಿ ವಿದೋಗತಾ ಅಂತ ಹೇಳಿದ್ದಾರೆ ಅರ್ಜುನ. ಭೂಯೇವ ಪರಂ ಭೂಯ ಪ್ರವಕ್ಷ್ಯಾಮ ಭೂಯ ಪ್ರವಕ್ಷ್ಯಾಮಿ ಪರಂ ಜ್ಞಾನ. ಮತ್ತೆ ಹೇಳ್ತೇನೆ ಕೇಳಿ, ಅಪೂರ್ವವಾದ ಜ್ಞಾನವನ್ನು ಹೇಳ್ತೇನೆ. ಅಲ್ಲಿ ಆದರ ಜನನಾಯ ಜ್ಞಾನವನ್ನು ಕೇಳಬೇಕಾದ್ರೆ ಆದರ ಹುಟ್ಟಿಸ್ಲಕ್ಕೋಸ್ಕರ ಫಲವನ್ನು ಹೇಳ್ತಾರೆ. ಏನು ಫಲ? ಯಜ್ಞಾತ್ವ ಮುನಯ ಸರ್ವೇ ಪರಾಂ ಸಿದ್ಧಿ ವಿತೋ ಗತಃ. ಇದನ್ನು ತಿಳಿದ ಎಲ್ಲ ಮುನಿಗಳು ಕೂಡ ಇದರಿಂದ ದೊಡ್ಡ ಸಿದ್ಧಿ ಕಂಡಿದ್ದಾರೆ ಅಂತ ಹೇಳ್ತಾರೆ. ಪರಾಸಿದ್ಧಿ ಅಂದ್ರೆ ಮೋಕ್ಷ ಅಂತ. ಪರಾಂ ಸಿದ್ಧಿ ವಿತೋ ಗತಃ, ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಎಂಬುದು ಬಂಧಕವಾದ ಪ್ರಪಂಚ, ಅಲ್ಲಿ ಎಂಬುದು ಶುದ್ಧ ಮುಕ್ತರಿರತಕ್ಕಂಥ ಸ್ಥಳ. ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ. ಇನ್ನು ನಾ ಹೇಳ್ತಕ್ಕಂಥ ವಿಚಾರ ತಿಳ್ಕೊಂಡು 14ನೇ ಅಧ್ಯಾಯ ಯಾರು ತಿಳಿತಾರೋ ಅವರಿಗೆ ಬಂಧಮೋಚನೆಯ ಸಿದ್ಧಿ ಸಿಗುತ್ತೆ ಅಂತ. ಪರಂ ಭೂಯ ಪ್ರವಕ್ಷಾಮಿ ಜ್ಞಾನಾನಾಂ ಜ್ಞಾನ ಉತ್ತಮ. ಜ್ಞಾನಗಳ ಜ್ಞಾನ ಎಷ್ಟು ಮಹತ್ವ, ವಿದ್ಯೆಗಳ ವಿದ್ಯೆ, ರಾಜವಿದ್ಯಾ ಅಂತ ಕರೆದಿದ್ದಾರೆ. ಇದು ಜ್ಞಾನಗಳ ಜ್ಞಾನ ಅಂದರೂ ಒಂದೇ, ರಾಜವಿದ್ಯಾ ಅಂದರೂ ಒಂದೇ. ಅವರಿವರಲ್ಲ ಮುನಯ ಮನನಶೀಲ ಅಂತ. ಮನನಾನ್ ಮುನಿರುಚ್ಯತೆ ಆಚಾರ್ಯ ಹೇಳ್ತಾರೆ. ಮುನಿ ಅಂದರೆ ಏನು? ಮನನಾನ್ ಮುನಿ, ಮನನ ಮಾಡ್ತಕ್ಕಂಥವ್ರು ಮುನಿಗಳು, ಸದಾ ಮರಣ ಮಾಡ್ತಕ್ಕಂಥವ್ರು. ನಿರ್ಮಾನ ಮೋಹಾಹ ಜಿತಸಂಗ ದೋಷಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸನ್ಯೈಹಿ ಗಚ್ಚಂತ್ಯ ಮೂಢಾಹ ಪದಮವ್ಯಯಂತ ಭಗವಂತ ಹೇಳ್ತಾನೆ. ಅಂಥ ಮಹಾಮುನಿಗಳು ಇದನ್ನು ಚಿಂತನೆ ಮಾಡಿ ಮಾಡಿದೇ ಮೋಕ್ಷಕ್ಕೆ ಹೋಗಿರು. ಪರಾಂ ಸಿದ್ಧಿ ಮಿತೋ ಗತಾಹ. ಆದ್ದರಿಂದ ಮುನಿಗಳು ಸಿದ್ಧಿ ಹೋಗಿದ್ದಾರಾದ್ರಿಂದ ಮುನಿಗಳಂಥವ್ರು ಅಥಾಪೋ ಬ್ರಹ್ಮ ಜಿಜ್ಞಾಸ, ಶಾಸ್ತ್ರ ಜಿಜ್ಞಾಸೆ ಮಾಡ್ತಕ್ಕಂಥವ್ರಿಗೆ ಫಲ ಸಿಗುತ್ತೆ ಹೊರತು ಬೇರೆಯವರಿಗೆಲ್ಲ ಅಂತ ನೋಡ್ತಾರೆ. ಭಾರಿ ಸುಂದರವಾದ ವಸ್ತು, ಕಂಡಿರಬೇಕು ನೋಡಲಿಕ್ಕೆ ಯಾವ ಅಪೂರ್ವ ಶಬ್ದ ಕಿವಿ ಇರಬೇಕು, ಅಪೂರ್ವ ಜ್ಞಾನ, ಮರಣ ಮಾಡೋ ಸಾಮರ್ಥ್ಯ ಇರಬೇಕು. ಆತ್ಮಾವಾರೆ ದ್ರಷ್ಟವ್ಯ ಮಂತವ್ಯೋ ಧ್ಯಾತವ್ಯ ಇದು ಧ್ಯಾಸಿತವ್ಯ. ಪರಮಾತ್ಮನ ಮರಣ ಮಾಡ್ತದ್ದು ಅತಿ ದೊಡ್ಡದಾದ ಸಾಧನೆ. ಶ್ರವಣ ಅಕಸ್ಮಾತ್ ಕಿವಿ ಬಿದ್ದರೂ ಬಿಡುತ್ತೆ, ಮರಣ ಅಕಸ್ಮಾತ್ ಮಾಡೋ ಬರಲಿಲ್ಲ. ಯಾರಿಗಾದ್ರೂ ಆಧಾರ ಇಲ್ಲ ಅದು ಮರಣ ಮಾಡೋ ಸಂಭವನೇ ಇಲ್ಲ. ಅದಕ್ಕೆ ಮರಣ ಅಂಬುದು ಹೆಚ್ಚು ನಿರ್ಣಾಯಕವಾದದ್ದು. ದರ್ಶನ ಫಲ, ಶ್ರವಣ ಆರಂಭ, ಮರಣ ಒಳಗೆ ನಡೆಯೋದು, ದರ್ಶನ ಕಾಣ್ತಕ್ಕಂಥದ್ದು. ಆದ್ದರಿಂದ ಮರಣ ಮಾಡ್ತಕ್ಕಂಥವ್ರು ಸಿದ್ಧಿ ಪಡೆದಂತಹದ್ದು ಈ ವಿಷಯ ಕೇಳಿದ್ರು. ಮತ್ತೆ ಹೇಳ್ತಾರೆ ಅರ್ಜುನ ಎಷ್ಟು ಶ್ರೇಷ್ಠವಿದೆ ಗೊತ್ತಾಯಿತು ಇದರಲ್ಲಿ. ಮಮ ಸಾಧರ್ಮ್ಯಮಾಗತ, ಇದು ತಿಳಿದವರೆಲ್ಲ ಕೂಡ ನನ್ನ ಸಾಧರ್ಮ್ಯವನ್ನು ಪಡೀತಾರೆ ಅಂತ ಹೇಳ್ತಾರೆ. ಸಾಧರ್ಮ್ಯ ಶಬ್ದಕ್ಕೆ ಅನೇಕ ಅಪಾರ್ಥ ಮಾಡಿಕೊಂಡು ಪರಮಾತ್ಮನ ಆನಂದ ಸಾಮ್ಯ ಹೊಂದಾರೆ ಅಂತ ಅರ್ಥ ಹೇಳ್ತಾರೆ. ಅಸಾಧರ್ಮ್ಯ ಅಸಾಮ್ಯ ಹೊಂದೋದಿಲ್ಲ, ಸಾಧರ್ಮ್ಯ ಅಸಾಧರ್ಮ್ಯ ಅಂದರೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಒಂದೃಷ್ಟಿಯಿಂದ ಸಾಧರಣ್ಯ, ಈಗ ದುಃಖಾಭಾವ ರೂಪವಾದ ಸಾಧರಣ್ಯ ವರ್ಣನೆ ಮಾಡ್ತಾರೆ. ಯದಾ ಪಶ್ಯ ಪಶ್ಯತೆಯ ರುಗ್ಮ ವರ್ಣಂ ಕರ್ತಾರ ವೀಶಂ ಪುರುಷಂ ಬ್ರಹ್ಮಯೋನಿ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈ. ಪರಮಸಾಮ್ಯ ಅಂದ್ರೆ ದುಃಖಾಭಾವತ್ವ ರೂಪದಲ್ಲಿ ಪರಮಸಾಮ್ಯನೇ. ದುಃಖದ ಹೆಸರು ದೇವರಿಗೂ ಇಲ್ಲ, ಭುಕ್ತರಿಗೂ ಇಲ್ಲ, ಆದರೆ ಆನಂದ ಸಾಮ್ಯ ಮಾತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಸಾಧಾರಣ್ಯ ಅಂತ ಕರೆದಿದ್ದ. ಇದೆಲ್ಲ ಕೂಡ ಸಾಧಾರಣ ಮಾಡಿದ್ರು. ತುಂಬಾ ಜನ ಇದ್ದಾರೆ, ಬಹವೋ ಜ್ಞಾನ ತುಪಸ ಭೂತ ಮದ್ಭಾವಮಾಗತ ಅಂತ ಹೇಳುತ್ತಾ ಬಹಳಷ್ಟು ಜನಗಳು ಉದ್ಧಾರವಾಗಿದ್ದಾರೆ. ಏನದು ಅಂತ ಪ್ರಶ್ನೆ. ಏನದು ಅಂದ್ರೆ ಅಂತ ದೊಡ್ಡ ವಿಚಾರ ಏನ್ ಹೇಳ್ತಾನೆ, ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಹಾಮ್ಯಹಂ. ಇದು ಪರಮಾತ್ಮನ ಮೊದಲ ವಿಚಾರ. ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಹಾಮ್ಯಹಂ. ಇಲ್ಲಿ ಆಚಾರ ಸ್ವಾರಸ್ಯವಾದ ಅರ್ಥ, ಮಮ ಯೋನಿಹಿ ಮಹದ್ಬ್ರಹ್ಮ. ಮಹಾಲಕ್ಷ್ಮಿ ಹೇಳ್ತಾರೆ ಮವಯೋನಿ ರಫ್ಸು ಅಂತ ಸಮುದ್ರ ಅಂತ ಹೇಳಿದ್ದಾರೆ. ಇಲ್ಲಿ ಪರಮಾತ್ಮ ಹೇಳ್ತಾರೆ ಮವಯೋನಿ ಮಹದ್ಬ್ರಹ್ಮ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ಅರ್ಥ, ಮಹದ್ಬ್ರಹ್ಮ ಅಂದ್ರೆ ಮೊದಲೇನರ್ಥ? ಅದಕ್ಕೆ ಆಚಾರ ಹೇಳ್ತಾರೆ ಮಹದ್ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಮಹದ್ಬ್ರಹ್ಮ ಪರಮ ಮಹದ್ಬ್ರಹ್ಮ ಅಂದ್ರೆ ನಾರಾಯಣ. ಮಹದ್ಬ್ರಹ್ಮ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ. ಬರೀ ಪರಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವ ಬ್ರಹ್ಮದೇವ. ಇನ್ನು ಬರೀ ಬ್ರಹ್ಮ ಅಂದ್ರೆ ಜೀವ. ಬ್ರಹ್ಮಾಣಿ ಜೀವಾ ಸರ್ವೇ ಪರಬ್ರಹ್ಮಾಣಿ ಮುಕ್ತಿಗಾ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತ. ಆಚಾರ್ಯ ಉಲ್ಲೇಖ ಮಾಡ್ತಾ ತತ್ವ ನಿರ್ಣಯದಲ್ಲಿ ಹೇಳ್ತಾರೆ ಮಹದ್ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮಮ ಯೋನಿಹಿ. ಯೋನಿಹಿ ಅಂದ್ರೆ ಏನು? ಯೋನಿಯರು ಭಾರ್ಯ. ಯೋನಿ ಅಂದ್ರೆ ಹೆಂಡತಿ ಅಂತ ಅರ್ಥ. ಮಹಾಲಕ್ಷ್ಮಿ ನನ್ನ ಹೆಂಡತಿ. ಮಹಾಲಕ್ಷ್ಮಿ ಹೇಳ್ತಾರೆ ಮಮ ಯೋನಿ ರಫ್ಸು ಅಂತ ಸಮುದ್ರ. ನನಗೆ ಯೋನಿಯಾದವನು ನಾರಾಯಣ ಅಂತ ಹೇಳ್ತಾರೆ. ಅಲ್ಲಿ ಯೋನಿ ಅಂದ್ರೆ ಏನು? ಕಾರಣಂ ಅಂತ. ನನಗೆ ಸ್ವಾಮಿ ನಾರಾಯಣ ಅಂತ ಮಹಾಲಕ್ಷ್ಮಿ ಹೇಳಿದ್ರೆ ನನಗೆ ಹೆಂಡತಿ ಮಹಾಲಕ್ಷ್ಮಿ ಅಂತ ಹೇಳಿ ಪರಮಾತ್ಮ ಹೇಳ್ತಾರೆ. ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯೆ. ಇಲ್ಲಿ ಪುಲ್ಲಿಂಗ ಯಾತಕ್ಕೆ ಬಂತು ಅಂದ್ರೆ ಪದಪುಸ್ತಕನಿಗೆ ಯಾತಕ್ಕೆ ಬರ್ಬೇಕು ಈ ಮತ್ತೆ? ಪುಸ್ತಕನಿಗೆ ಯಾತಕ್ಕೆ ಬಂತು? ಸ್ತ್ರೀಲಿಂಗ ಬರಬೇಕಾಗಿತ್ತಲ್ಲ ಅಂದ್ರೆ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಮಹಾಲಕ್ಷ್ಮಿಗೆ ಪುಲ್ಲಿಂಗದ ಶಬ್ದನೂ ಹೇಳ್ತಾರೆ, ನಪುಂಸಕಲಿಂಗ ಶಬ್ದನೂ ಹೇಳ್ತಾರೆ, ಸ್ತ್ರೀಲಿಂಗದ ಶಬ್ದವನ್ನು ಹೇಳ್ತಾರೆ. ಸ್ತ್ರೀಲಿಂಗ ಶಬ್ದ ಹೇಳೋದಕ್ಕೆ ಕಾರಣ ಅವರು ಸ್ತ್ರೀ ಆಗಿರೋದಿಲ್ಲ. ಪುಲ್ಲಿಂಗದ ಶಬ್ದ ಹೇಳೋದಕ್ಕೆ ಕಾರಣ ಪುಲ್ಲಿಂಗೇ ರೋಚತೆ ಶ್ರೀಸ್ತು ಕುಂವತ್ ಶಕ್ತಿಮತಿ ಯತಃ. ಯಾವ ಬ್ರಹ್ಮಾದಿ ದೇವತೆಗಳಿಗೂ ಇಲ್ಲ ಪುರುಷರಿಗೆ ಅಂತ ಶಕ್ತಿ ಅವರಿಗಿದೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಯಶ್ಯಾ ಅಪಾಂಗಲವ ಮಾತ್ರದ ವೃತ್ತಿ ತಾಸ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಅದಕ್ಕೆ ಅವರಿಗೆ ಅಪೂರ್ವ ಶಕ್ತಿ ಇರೋದಕ್ಕೆ ಪುಲ್ಲಿಂಗದಂತ ಕರೀತಾರೆ. ನಪುಂಸಕಲಿಂಗ ಶಬ್ದ ಯಾತಕ್ಕೆ ಅಂದ್ರೆ ಪರಮಾತ್ಮ ನಪುಂಸಕಲಿಂಗ ಕರೀತಾರೆ. ಕಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂತ ಹೇಳಿದ್ರೆ ನಪುಂಸಕಲಿಂಗದ ಪದ ಅದು. ಪರಮಾತ್ಮ ಯಾವುದೇ ರೀತಿಯಾದಂತಹ ದೇಹ ಹೊಂದಿಲ್ಲ ಅಂತ ತರಿಸ್ಬೇಕಾಗಿ. ಮಹಾಲಕ್ಷ್ಮಿ ನಾ ನಿತ್ಯ ಮುಕ್ತಳು. ಅದಕ್ಕಾಗಿ ನಪುಂಸಕಲಿಂಗದ ಶಬ್ದನೂ ಹೇಳೋದಕ್ಕೆ ಬರುತ್ತೆ, ಪುಲ್ಲಿಂಗ ಶಬ್ದನ ಹೇಳೋದಕ್ಕೂ ಬರುತ್ತೆ. ಹೆಣ್ಣು ಮಗುವಿನ ಇದು ಅಂತ ಹೊಡೆಯೋದಿಲ್ಲ, ಹೊಡಿಬೇಕಾದ್ರೆ ಇದು ಹೊಡುತ್ತದೇ ಇರುತ್ತೆ. ಯಾವಾಗಲೂ ಹೆಣ್ಣು ಮಗು ಇವಳೊಂದು ಇದು ಅಂತ ಕರೀತಾರೆ. ಅದಕ್ಕೆ ಯಾವುದು ಅತ್ಯಂತ ಪರಾಧೀನ ಮೇಲಿನವರಿಗೆ ಅದಿದು ಪರಮಾತ್ಮನ ಮುಂದೆ ಪರಾಧೀನ. ಉಳಿದವರಿಗಿಂತ ಸರ್ವಸ್ವಾಮಿ. ಅದರಲ್ಲೇನು ಯೋಚನೆ ಮಾಡ ಹಾಗೆ. ಆಮೇಲೆ ಏನಾಗುತ್ತೆ? ಆಗ ಎಲ್ಲಾ ಪ್ರಾಣಿಗಳ ಹುಟ್ಟು ನಡೆಯೋದಾಗ ನಾನು ತಂದೆ, ಅಹಂ ಬೀಜಪ್ರದ ಪಿತ ಅಂತ ಹೇಳ್ತಾರೆ. ನಾನು ಬೀಜಪ್ರದ ಪಿತ, ನಾನು ಗರ್ಭಧಾರ ಮಾಡತಕ್ಕಂತ ತಂದೆ, ಮಹಾಲಕ್ಷ್ಮಿ ಗರ್ಭ ಧರಿಸತಕ್ಕಂತ ತಾಯಿ, ಬ್ರಹ್ಮಾದಿ ಇಡೀ ಜಗತ್ತ ನಮ್ಮ ಮಕ್ಕಳು. ಮುಗಿತಲ್ಲ, ಮಾತಾ ಚ ಕಮಲಾದೇವಿ ಪಿತಾ ದೇವೋ ಜನಾರ್ದನ. ವಾಚ ಜೋಕಕ್ಕೆ ಅರ್ಥ ಇದೆ. ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿ, ನಾರಾಯಣ ತಂದೆ, ವಿಶ್ವ ಕುಟುಂಬಿ ಪರಮಾತ್ಮ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾತ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವ ಕುಟುಂಬಿನೇ. ಟೀಕಾರಾಯರು ತತ್ವನಿರ್ಣಯ ಟೀಕಾದಲ್ಲಿ ಆರಂಭದ ಮಂಗಲ ಶ್ಲೋಕವೊಂದರಲ್ಲಿ ಹೇಳ್ತಾರೆ, ಮೂರನೇ ಪರಿಚ್ಛೇದದೊಳಗೆ ಪರಮಾತ್ಮ ತಂದೆ ಮಹಾಲಕ್ಷ್ಮಿ ತಾಯಿ ಉಳಿದವರೆಲ್ಲ ಮಕ್ಕಳು. ಇದರಿಂದ ಏನು ತಿಳಿದಾಗಾಯಿತು? ಅರ್ಜುನ, ಈ ಒಂದು ಜಗತ್ತಿನೊಳಗೆ ಮೂರ್ತವೇ ಸಂಭವಂತಿ ಯಾಹ. ಜಗತ್ತಿನಲ್ಲಿ ಅದು ಇದು ಅಂತಿಲ್ಲ. ಇಡೀ ಜಗತ್ತಿನಲ್ಲಿ ಒಂದು ದೇಹ ಅಂತ ಹುಟ್ಟಿದ್ರೆ, ಒಂದು ವಸ್ತು ಅಂತ ಹುಟ್ಟಿದ್ರೆ, ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತ ಇಷ್ಟೇ. ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತ. ಯಾವುದೇ ಒಂದು ವಸ್ತು ಹುಟ್ಟಿದೆ, ಅದು ಜಡವೋ ಚೇತನವೋ, ಅದಕ್ಕೆ ತಂದೆ ನಾನು, ತಾಯಿ ಮಹಾಲಕ್ಷ್ಮಿ. ಎಕ್ಸೆಪ್ಷನ್ ಇಲ್ಲ ಅಂತ ಹೇಳ್ಬಿಡ್ತಾನೆ. ಮೂರ್ತಯ ಸಂಭವಂತಿ ಯಾಹ. ಯಾವ್ಯಾವುದೇ ವಸ್ತು ಹುಟ್ಟಿದ್ರು ಕೂಡ ನಾನೇ ತಂದೆ, ಮಹಾಲಕ್ಷ್ಮಿ ತಾಯಿ. ಇದರ್ಥ ಮಾಡಿಕೊಂಡ್ರೆ ಹರಿರೇವ ಜಗತ್ ಪಿತೃಮಾತೃಗತಿ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಯಾವುದೇ ಒಂದು ವಸ್ತು ಹುಟ್ಟಿದ್ರೆ ಪರಂಪರೆಯ ತಂದೆ ಅಷ್ಟೇ ಅಲ್ಲ, ಸಾಕ್ಷಾತ್ ತಂದೆನೂ ದೇವರೇ ಮತ್ತೆ. ಇದು ಭಾರಿ ವಿಶೇಷ. ಯಾವ್ದಾದ್ರು ಇರ್ತಾರೆ ಮುತ್ತಾತ ಇರ್ತಾರೆ, ಈಗಿನ ಆತನ ರೋಲ್ ಏನೂ ಇಲ್ಲ, ತಂದೆ ಮಗ ಹಾಗೆ ಬರ್ತಾ ಹೋಗ್ಬಿಡ್ತಾರೆ. ಆದ್ರೆ ದೇವ್ರ ಹಾಗಲ್ಲ, ಆ ಪರಂಪರೆಯಲ್ಲೂ ತಂದೆ, ತಂದೆಯಲ್ಲಿದ್ದು ತಂದೆ, ತಾತನಲ್ಲಿದ್ದು ತಾತ, ಮುತ್ತಾತನಲ್ಲಿದ್ದು ಮುತ್ತಾತ, ಅದೇ ರೀತಿ ತಂದೆಯೊಳಗಿದ್ದು ಮತ್ತೆ ತಾನು ತಂದೆ. ಅದಕ್ಕೆ ಹೇಳ್ತಾರೆ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾಪ್ಯತಮಿ ಅಖಿಲೈಸ್ಸು ವಾಕ್ಯೈಹಿ ಅಶೋದ್ಭವಾದಿತಂ ಅಶೇಷ ವಿಶೇಷತೋಪಿ. ಆಚಾರ್ಯರು ಅಶೇಷ ವಿಶೇಷತೋಪಿ ಅಸ್ಯ ಉದ್ಭವಾದಿತಂ. ಪ್ರತಿ ಕ್ಷಣದಲ್ಲೂ ದೇವರು ಏನ್ ಮಾಡ್ತಾನೆ, ಇವತ್ತು ಉದಾಹರಣೆ ಬೈಕ್ ಮಾಡಿ ಇಟ್ಬಿಟ್ಟಿದ್ದಾರೆ, ಈಗ ಅವರಿಲ್ಲ ಮಾಡಿದವರಿಲ್ಲ, ಕೆಲಸ ನಡೀತಾ ಇದೆ, ಹಾಗೆ ಮಾಡಿದವರಿಲ್ಲ, ಈಗ ಸತ್ಯ ಹೋಗಿರ್ಬೋದು, ಎಷ್ಟೋ ಸತ್ಯ ಬೇರೆಯವ್ರಿಗೆ ಹೋಗಿರ್ಬೋದು, ಕೆಲಸನೇ ಬಿಟ್ಟಿರಬಹುದು, ಅದು ಕೆಲಸ ನಡೀತಾ ಇದೆ. ದೇವರು ಹಾಗಲ್ಲ, ಜಗತ್ ಸೃಷ್ಟಿ ಮಾಡಲಿಕ್ಕೂ ದೇವರು ಬೇಕು. ತತ್ಸೃಷ್ಟ ತದೇವಾನುಪ್ರಾವಿಶತ್ ಜೊತೆ ಯೋತ್ತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿ ಸ್ಟೇಜ್ನಲ್ಲೂ ದೇವರು ಬೇಕು. ಈ ಕರೆಂಟ್ ದುಡಿತ ಬಂದಿದೆ, ಈಗ ದೀಪ ಹೋಗಿದೆ, ಇಲ್ಲ ಬಂತು ದೀಪ ಹತ್ತಿತ್ತು, ಕರೆಂಟ್ ಬಂತು ಮತ್ತೆ ಆಯಿತು. ಅದು ಉರಿತಿರ್ಲಕ್ಕೂ ಕರೆಂಟ್ ಬೇಕು, ಮತ್ತೆ ಹೊತ್ತಲಕ್ಕೂ ಕರೆಂಟ್ ಬೇಕು, ಉಳಿತಿರ್ಲಕ್ಕೂ ಕರೆಂಟ್ ಬೇಕು. ಎಲ್ಲಿವರೆಗೂ ಉರಿತಾ ಇರುತ್ತೋ ದೀಪ ಅಲ್ಲಿವರೆಗೂ ಕರೆಂಟ್ ಇರಲೇಬೇಕು. ಜಗತ್ತು ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ದೇವರನ್ನು ನಡೆಸ್ತಾನೆ ಇರಬೇಕು, ಬೇರೆ ದಾರಿನೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾರದೋ ತಂದೆ ಇದ್ದ ಹಾಗೆ ದೇವರು ತಂದೆ ಅಲ್ಲ, ಯಾವುದೋ ತಾಯಿ ಇದ್ದ ಹಾಗೆ ದೇವರು ತಾಯಿ ಅಲ್ಲ. ತಂದೆ ತಾಯಿ ಅಂತ ತಿಳ್ಕೊಳ್ಳೋದೇ ಮೊದಲು ಕಷ್ಟ, ತಿಳ್ಕೊಂಡ್ಮೇಲೆ ಯಾವುದೋ ತಂದೆ ತಾಯಿ ಅಂತ ತಿಳ್ಕೊಳ್ಬಾರದು. ದೇವರು ಎಂಥ ತಂದೆ ಅಂದರೆ ಸರ್ವಾತ್ಮನ ತಂದೆ, ಉಪಚಾರದ ತಂದೆ ಅಂತ ಕರೆಯಬೇಕು. ಸರ ಉಪಚಾರ ತುಂಬ ಇರ್ತಾರೆ, ಉಪಕಾರ ಮಾಡಿದವರು ತಂದೆ ಅಂತ ಕರೆದುಬಿಡ್ತಾರೆ, ಯಾರು ದೇವರಂತಾನೆ ಕರೆದುಬಿಡ್ತಾರಪ್ಪ ಉಪಕಾರ ಮಾಡಿದವರು. ಆದರೆ ಅದರ ಔಪಚಾರಿಕ ಪದಗಳು, ನಿಜವಾದ ದೇವರಲ್ಲ ತಂದೆನೂ ಅಲ್ಲ. ದೇವರು ಹಾಗಲ್ಲ, ದೇವರು ತಂದೆನೂ ಹೌದು ತಾಯಿನೂ ಹೌದು, ಪ್ರತಿಯೊಬ್ಬರಿಗೂ ತಂದೆ, ಪ್ರತಿಯೊಬ್ಬರಿಗೂ ತಾತ, ಪ್ರತಿಯೊಬ್ಬರಿಗೂ ಮುತ್ತಾತ, ಪ್ರತಿಯೊಬ್ಬರಿಗೂ ಎಲ್ಲ ದೇವರು ಕೂಡ. ಅದಕ್ಕಾಗಿ ಅರ್ಜುನ, ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಹುಟ್ಟಲಿ ರೂಪ ತಳೆಯಲಿ ಅದಕ್ಕೆ ನಾವಿಬ್ಬರೇ ಕಾರಣ. ಸ್ವತಂತ್ರ ಕಾರಣ ತಾನು, ಮಹಾಲಕ್ಷ್ಮಿ ಪರಮಾತ್ಮನ ಆಧರಿಸಿರ್ತಕ್ಕಂಥ ಅನಂತರದ ಕಾರಣ. ಇಷ್ಟು ಹೇಳಿ ಆ ಯಾಕೆ ಕಾರಣ ಅಂತ ಹೇಳ್ತಾರೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈಗ ಪರಮಾತ್ಮ ಸೃಷ್ಟಿ ಬಂಧದ ಪ್ರಕಾರ ಹೇಳ್ತಾರೆ. ಈ ಪ್ರಕೃತಿಯಿಂದ ಸೃಷ್ಟಿ, ಮೊದಲನೇದಾಗಿ ಪ್ರಕೃತಿಯಿಂದ ಸೃಷ್ಟಿ. ಪ್ರಕೃತಿ ಎರಡು ವಿಧ ಇದೆ, ಇದು ಜಗತ್ತೇ ಯಾರಿಗೂ ಗೊತ್ತಿದ್ದಿಲ್ಲ. ಮಧ್ವಾಚಾರ್ಯ ಮೊದಲ ಬಾರಿಗೆ ಹೇಳಿದ್ದು ಮೂಲ ಗ್ರಂಥಗಳಿಂದ ಹೇಳಿದೆ, ಪ್ರಕೃತಿ ಎರಡಿದೆ, ಒಂದು ಚೇತನ ಪ್ರಕೃತಿ, ಒಂದು ಜಡ ಪ್ರಕೃತಿ, ಎರಡು ಪ್ರಕೃತಿ. ಈ ಸಾಂಖ್ಯರು ಒಂದು ಪ್ರಕೃತಿ ಒಪ್ಪಾರಷ್ಟು ಇನ್ನೊಂದು ಪ್ರಕೃತಿ ಒಪ್ಪೋದಿಲ್ಲ. ಸಾಂಖ್ಯರು ಪ್ರಕೃತಿ ಪುರುಷ ಅಂತ ಹೇಳಿದ್ರೆ ಸಾಂಖ್ಯ ನೆನಪಾಗಿಬಿಡ್ತಾರೆ, ಆದರೆ ಅವರು ಅರ್ಧಮರ್ಧ ಒಪ್ಪರು. ಆ ಒಂದೇ ಪುರುಷ ಒಂದೇ ಪ್ರಕೃತಿ ಅಷ್ಟೇ, ಪುರುಷರು ಬೇಕಾಷ್ಟು ಒಪ್ಪಿದರೂ ಕೂಡ ಅದು ಸ್ವತಂತ್ರ ಪುರುಷನ ಒಪ್ಪೋದಿಲ್ಲ. ಆದ್ದರಿಂದ ಪ್ರಕೃತಿ ಮಾತ್ರ ಒಂದೇ ಒಪ್ಪೋದು. ಅರೆ ಭಗವಂತ ಹೇಳ್ತಾನೆ ಎರಡು ಪ್ರಕೃತಿ ಇದೆ, ಏಳನೇ ಅಧ್ಯಾಯದಲ್ಲಿ ಬರಲು ಅರ್ಜುನ, ಎರಡು ಪ್ರಕೃತಿ ಇದೆ. ಜೀವಭೂತ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಜೀವಭೂತವಾದ ಪ್ರಕೃತಿ ಬೇರೆ, ಜಡಭೂತವಾದ ಪ್ರಕೃತಿ ಬೇರೆ. ಜಡಭೂತವಾದ ಪ್ರಕೃತಿ ಮೂಲ ಜಡ ಪ್ರಕೃತಿ, ಚೇತನ ಪ್ರಕೃತಿ ಅಂದರೆ ಮಹಾ ಮೂಲ ಜಡ ಪ್ರಕೃತಿ ಅಭಿಮಾನಿ ದೇವತೆ, ಆಕೆ ಅಧಿದೇವತೆ, ಆಕೆಯೇ ಮಹಾಲಕ್ಷ್ಮಿ ಅಂತ ಕರೀತಾರೆ. ಚೇತನ ಪ್ರಕೃತಿ ಚಿತ್ ಪ್ರಕೃತಿ ಅಂದರೆ ಅವರೇ, ಚೇತನ ಪ್ರಕೃತಿ ಎಂದರು ಒಂದೇನೆ, ಪರಾಪ್ರಕೃತಿ ಎಂದರು ಒಂದೇನೆ, ಅವರಿದ್ದಾರೆ. ಪ್ರಕೃತಿಗೆ ಮೂರು ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣ ಪ್ರಕೃತಿಯ ಗುಣಗಳು, ಅವ್ಯಕ್ತ ಆಮೇಲೆ ಗುಣತ್ರಯ. ಗುಣತ್ರಯಗಳು ಬೇರೆ ಎಲ್ಲ ಪ್ರಕೃತಿ, ಮೂರು ಭಾಗಗಳಷ್ಟೇ. ಯಾವುದೇ ಸೃಷ್ಟಿ ಆಗಬೇಕಾದ್ರೂ ಮೂರು ಸೇರಬೇಕು ಅಂತ ಹೇಳ್ತಾರೆ. ಯಾವುದೇ ಸೃಷ್ಟಿ ಮುಂದುವರಿಬೇಕಾದ್ರೆ ಸತ್ವಂ ರಜಃ ತಮಃ ಇತಿ ಗುಣಃ ಪ್ರಕೃತಿ ಸಂಭವಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯ. ಅರ್ಜುನ, ಪ್ರತಿಯೊಬ್ಬ ದೇಹವನ್ನು ಈ ಮೂರು ಗುಣ ಕಟ್ಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರೆ. ಈ ಮೂರು ಗುಣದ ಬಂಧನಕ್ಕೆ ಒಳಗಾಗದೇ ಇರತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲಿಂದ ಶುರುವಾಯಿತದು? ಬ್ರಹ್ಮವಾಯುಗಳಿಂದ ಪ್ರಾರಂಭ ಮಾಡಿ ತೃಢ ಜೀವಿಗಳವರಿಗೆ ಯಾರು ತೇರ್ತಾರೆ, ಮೂರು ಗುಣ ಇರಲೇಬೇಕು, ಸತ್ವಗುಣ ರಜೋಗುಣ ತಮೋಗುಣ ಇರಲೇಬೇಕು. ಇದು ಬಿಟ್ಟಿರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈ ಜೀವ ಅವ್ಯಯ, ಆದರೆ ದೇಹ ಇದೆ, ಆ ದೇಹಕ್ಕೆ ಇರತಕ್ಕಂಥದ್ದು ಜಡ ಪ್ರಕೃತಿಯ ಸಂಬಂಧ. ಅದಕ್ಕೆ ಮೂರು ಗುಣ, ಮೂರು ಗುಣದಿಂದ ಬಿಗಿದು ಬಿಟ್ಟಿದೆ ಅಂತ ಹೇಳ್ತಾರೆ. ಈ ಗುಣ ಅಂಬದಕ್ಕೆ ಹಗ್ಗ ಅಂತಲೂ ಹೆಸರು. ಗುಣ ಅಂದರೆ ಹಗ್ಗ, ಮೂರು ಗುಣ ಅಂದರೆ ಮುಕ್ಕುರಿ ಹಗ್ಗ. ಒಂದು ರೀತಿ ಒಂದು ದಾರ ಇದ್ರೆ ಸ್ವಲ್ಪ ಇದಾಗುತ್ತೆ, ಎರಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮೂರು ಹಾಕಿಬಿಟ್ರೆ ಭಾರಿ ಸ್ಟ್ರಾಂಗ್ ಅಂತ ಮುಕ್ಪುರಿ ಅಂತ ಕರೀತಾರೆ. ಅಲ್ಲಿಂದ ಬಂದ ಅಭ್ಯಾಸ ಇದೆ. ಮೂರು ಗುಣದ ಬಂಧನವನ್ನು ಪರಮಾತ್ಮ ಜಗತ್ತಿಗೆ ಹಾಕಿದ್ದಾರೆ, ಸತ್ವಗುಣ ರಜೋಗುಣ ತಮೋಗುಣ. ಈ ಮೂರು ಗುಣದ ಬಂಧ ಅಂದರೆ ಜಡ ಪ್ರಕೃತಿಯ ಬಂಧನ ಆಗುತ್ತೋ ಅಂತ ಕೇಳಿದರೆ ಜಡಕ್ಕೆ ಯಾವ ಕರ್ತೃತ್ವ ನಾವು ಒಪ್ಪಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರೀ ಭೂ ದುರ್ಗಾ, ಮಹಾಲಕ್ಷ್ಮಿ ಮೂರು ರೂಪಗಳಿಂದ ಮೂರು ಗುಣಗಳಿಗೆ ಅಧಿಪತಿಯಾಗಿದ್ದಾರೆ. ಶ್ರೀರೂಪದಿಂದ ಈ ಸತ್ವಗುಣಕ್ಕೆ ನಿಯಾಮಕರನ್ನು ನಿಯಮನ ಮಾಡ್ತಾರೆ, ಅಭಿಮಾನಿ ದೇವತೆಯಾಗಿದ್ದಾರೆ. ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿ ದೇವತೆಯಾಗಿದ್ದಾರೆ. ದುರ್ಗಾರೂಪದಿಂದ ತಮೋಗುಣಕ್ಕೆ ಅಭಿಮಾನಿಯಾಗಿದ್ದಾರೆ. ಉಳಿದವರು ಗೀತಾ ಭಾಷ್ಯ ಬರೀತಾರೆ, ಇಷ್ಟೇ ಸ್ಟಾಪ್ ಮಾಡಿ ಉದ್ದಕ್ಕೆ ಹೋಗೋದಿಲ್ಲ. ಸತ್ವಗುಣ ರಜಗುಣ ತಾವು ಅಷ್ಟೆ ಮುಂದಕ್ಕೆ ಹೋಗೋದೇ ಇಲ್ಲ. ಆದ್ರಿಂದ ಅದು ಸಾಂಖ್ಯರ ಸಿದ್ಧಾಂತ ಆದಾಗ ಯಾವುದೇ ಮಾತು ಹೇಳಿದ್ರು ಅದು ಅಭಿಮಾನ ದೇವತೆಯನ್ನು ಮುಟ್ಟದೆ ಹೋದ್ರೆ ಅದು ನಿಜವಾದ ಸಿದ್ಧಾಂತ ಅಲ್ಲ. ಹೇಳ್ತಾರೆ ರಜ ಕರ್ಮ ವಿಮಾನ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತರು ತದ್ಧೀಯತಃ. ಅಚೇತನಕ್ಕೆ ಎಂದೂ ಕೂಡ ಸ್ವತಃ ಕರ್ತೃತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಿಳುವಳಿಕೆ ಅಂತೂ ಇಲ್ಲವೇ ಇಲ್ಲ. ಅದ್ಮೇಲೆ ಹ್ಯಾಕ್ ಕರ್ತೃವಾಗುತ್ತೆ? ಆಚಾರ ಕೊಟ್ಟ ರಚ ಕರ್ಮ ವಿಮಾ ಅಮಲ ಕಾಲಗುಣ ಪ್ರಭೃತಿ. ಕಾಲ ಗುಣ, ಅರೆ ಗುಣಗಳು ಅಂದ್ರೆ ಮೂರು ಗುಣಗಳು, ಅವ ಕರ್ತೃತ್ವ ಇಲ್ಲ. ಜಡಚಿತ್ತನು ಅವೆಲ್ಲ ಕೂಡ. ಸೊ ಮಹಾಲಕ್ಷ್ಮಿ ದೇವಿ ಮಾಡಿಸ್ತಾರೆ, ಶ್ರೀ ಭೂ ದುರ್ಗಾ ರೂಪಗಳಿಂದ ಬಂಧನವನ್ನು ಮಾಡುತ್ತಾರೆ. ಇಲ್ಲೂ ಸ್ವಾರಸ್ಯ ಇದೆ. ಮತ್ತೆ ತುಂಬಾ ವಿಷಯಗಳನ್ನು ಬರೀತಾರಲ್ಲಿ. ಬ್ರಹ್ಮದೇವರಿಗೂ ಬಂಧನ ಅಂತೀರಿ, ನಮಗೂ ಅಂತೀರಿ. ನಾವೆಲ್ಲ ಕ್ಲಾಸ್ಮೇಟ್ಸ್ ಆದಾಗಾಯ್ತಲ್ಲ, ಎಲ್ಲ ಬಿದ್ದ ಕೈ ಹಾಕೊಂಡ್ಬಿಟ್ರೆ, ನೀವು ಬಂದರು ನಾವು ಬಂದರು ತಿಳ್ಕೊಂಡ್ಬಿಟ್ರೆ ಹಾಗೆಲ್ಲ ಆಗೋದಿಲ್ಲ. ಎಷ್ಟೋ ಜನ ತಿಳ್ಕೊಂಡ್ರೆ ಭಾರಿ ತಪ್ಪಾಗಿಬಿಡುತ್ತೆ ಆಮೇಲೆ, ಎಂದೂ ಸರಿಯಲ್ಲ. ಬ್ರಹ್ಮದೇವರಿಗಿರೋ ಬಂಧನದ ರೀತಿನೇ ಬೇರೆ, ರುಜುಗಳಿಗಿರೋ ಬಂಧನದ ರೀತಿ ಬೇರೆ, ಉಳಿದ ದೇವತೆಗಳಿರೋ ಬಂಧನದ ರೀತಿ ಬೇರೆ, ಮನುಷ್ಯರಿಗಿರೋ ಬಂಧನದ ರೀತಿ ಬೇರೆ, ದೈತ್ಯರಿಗಿರೋ ಬಂಧನದ ರೀತಿ ಬೇರೆ. ಬಂಧನದಲ್ಲಿ ಭಾರಿ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ, ಸತ್ವರೂಪದ ಮಹಾಲಕ್ಷ್ಮಿ ದೇವಿ ಶ್ರೀರೂಪದಿಂದ ದೇವಬಂಧಕರಾಗಿ, ದೇವತೆಗಳೆಲ್ಲ ಶ್ರೀರೂಪದಿಂದ ಬಂಧಕರು, ಮಧ್ಯಮದವರಿಗೆಲ್ಲ ಭೂರೂಪದಿಂದ ಬಂಧಕರು, ಈ ರಾಕ್ಷಸರಿಗೆಲ್ಲ ಅಧವರಿಗೆಲ್ಲ ದುರ್ಗಾರೂಪದಿಂದ ಬಂಧಕ. ಅಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಬ್ರಹ್ಮದೇವರಿಗೆ ಬಂಧನ ಹೇಗೆ ಅಂತ ಕೇಳಿದರೆ, ಮಹಾಲಕ್ಷ್ಮಿ ದೇವಿ ಬಂಧ ಅಧಿಕಾರಿ ಬರೀತಾರೆ, ದಗ್ಧ ಪಟಾಯಮಾನವಾದ ಬಂಧ. ಹೆಸರಿಗೆ ಬಂಧನ ಅಂತೇವೆ, ಬಿಚ್ಚಿಬಿಡಿ ಕಟ್ಟೆ ಇಲ್ಲ, ನೋಡಿದ್ರೆ ಕಟ್ಕೊಂಡ ಕಾಣುತ್ತೆ, ಈಗಂದ್ರೆ ಬಂದ್ಬಿಡುತ್ತಾರೆ ಸುಮ್ಮನೆ. ಕಟ್ಟಿದ್ದ ಕಾಣುತ್ತೆ, ಕಟ್ಟೆ ಅವರಿಗಿಲ್ಲ. ಆದ್ದರಿಂದ ಅದು ನೇಮ್ ಸೇಕ್ ಬಂಧನ ಅವರಿಗಿರೋದು ಅಷ್ಟೇ. ಆದ್ದರಿಂದ ಅವ್ರ ಬಂಧನ ಏನಂತ ಕರಿಬಾರ್ದು, ನಿಮ್ಮಂಥ ಬಂಧನ ಅಲ್ಲ ಅವರು. ಇನ್ನೂ ಹೇಳೋದಾದರೆ ಈ ಬಂಧನಗಳಲ್ಲೂ ಕೂಡ ಈ ಚೈನ್ನಿಂದ ಕಟ್ತಾರೆ, ಚೈನ್ನಿಂದ ಕಟ್ತಾರೆ, ಹಗ್ಗದಿಂದ ಕಟ್ತಾರೆ. ಕಟ್ಟೋದ್ರಲ್ಲಿ ವ್ಯತ್ಯಾಸ ಇದೆ. ಬ್ರಹ್ಮದೇವರಿಗೆ ಹ್ಯಾಕ್ ಕಟ್ಟಿದ್ದಾರೆ ಗೊತ್ತಾ, ಅದು ಬಂಗಾರದ ಚೈನ್ ಇದ್ದಾಗ, ಬಂಗಾರದ ಚೈನ್ ಚೈನ್ಗೂ ಭಾರಿ ವ್ಯಾಲ್ಯೂ ಅದಕ್ಕೆಲ್ಲ, ಅದು ಅದರ ಸಮೇತ ಓಡೋಗ್ಬಿಡುವುದು, ಅಷ್ಟು ಬೆಲೆ ಇರುತ್ತೆ. ಅದಕ್ಕೋಸ್ಕರ ಬಂಗಾರದ ಬಂಧನ, ಶುದ್ಧ ಸತ್ವ, ಸತ್ವ ಮಹಾಸತ್ವ, ಸೂಕ್ಷ್ಮ ಸತ್ವ ಚತುರ್ಮುಖ. ಅವ್ರ ಬಂಧನ ಬರೀ ಸತ್ವಗುಣ ತುಂಬಿ ತುಳುತಕ್ಕಂಥ ಬಂಧನ ಅವರಿಗಿದೆ. ಆಮೇಲೆ ಮನುಷ್ಯರಿಗೆ ಸ್ವಲ್ಪ ಸ್ಲೋಲಿ ಬರುತ್ತೆ, ಆಮೇಲೆ ಒಂದು ತಮ್ಮ ಗುಣಗಳು ಸೇರ್ತಾ ಬರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಆಗ್ತಾ ಒಂದು ಕಲಿ ಹೋಗಿಬಿಟ್ಟಾಗ, ಹೇಗೆ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸುತ್ತನೋ ಅಲ್ಲಿ ತಮಸ್ಸು 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 ಅಲ್ಲಿ ಬರೀನಿ ಸತ್ವಗುಣದ ಆಸ್ಪೆಕ್ಟೇ ಇರೋದು. ಈ ಥರ ಬಂಧನ ವೇರಿ ಆಗುತ್ತೆ. ಅದರಿಂದಾಗಿನೇ ಎಲ್ಲ ರೀತಿ ಒಂದೇ ಬಂಧನ ಅಲ್ಲ. ಇನ್ನೊಂದು ರೀತಿ ಯೋಚನೆ ಮಾಡಿ, ಒಂದೇ ಕ್ಲಾಸ್ ಹುಡುಗ ಇದ್ದ, ಅವನು MBBS ಓದಬೇಕು, ಎಷ್ಟು ಕ್ಲಾಸ್ ದಾಟಿ ಹೋಗಬೇಕು ಲೆಕ್ಕ ಇಟ್ಕೊಂಡು ಸಾಕಾಗಿ ಹೋಗುತ್ತೆ. ಮತ್ತು ಒಂದೊಂದು ವರ್ಷ ಎಷ್ಟು ಪರೀಕ್ಷೆಗಳು ಬಂದೆ, ಕ್ಲಾಸ್ ಟೆಸ್ಟಿಂದ ಶುರುವಾಗಿಬಿಟ್ರೆ ಬರೀ ಬಂಧನದ ರಾಶಿ. ಇನ್ನು ಫೈನಲ್ MBBS ಲಾಸ್ಟ್ ಎಕ್ಸಾಮ್ ಇಟ್ಕೊಂಡಿದ್ದಾರೆ, ಅದು ತೀರಿ ಆಗೋಗ್ಬಿಟ್ಟಿದೆ. ವಯೋವಯಸ್ಸು ಚೂರು ಬಾಕಿ ಇದ್ರೆ ಹಾಗೋ ಹಾಕಿ, ಯಾವೊಂದಾದ್ರೆ ಮುಂದೆ ಬೆಳೆ ಹೋಗ್ಬಿಡೋದು ಕೆಲಸ. ಹಿಂದೆ ಕಾನ್ವೊಕೇಶನ್ ಆಗ್ಬೇಕಷ್ಟು, ಇನ್ನೂ ಹೇಳೋದಾದ್ರೆ ಅದು ಕಾನ್ವೊಕೇಶನ್ ಒಂದು ಬಾಕಿ ಇದೆ ಅಷ್ಟೆ. ಬಂಧನೇ ಅದಾದ್ರೂ ಆಯ್ತು ಹೋದ್ರೆ ಹೋಯ್ತು ಅಷ್ಟೆ, ಯಾರು ಕೇಳೋದೇ ಇಲ್ಲ, ಮಾರ್ಸ್ಕಾಡ್ಬೇಕಷ್ಟೆ. ಸೊ ಬ್ರಹ್ಮದೇವರ ಸ್ಥಿತಿ ಆಗಿರೋದ್ರಿಂದ ಅವರು ಬಂಧನ ಅಂದ್ರೆ ಹೆಸರಿಗೆ ಮಾತ್ರ ಬಂಧನ. ಒಂದು ಬಟ್ಟೆ ಸುಟ್ಟು ಬಿಡ್ತಾರೆ, ಸುಟ್ಟಾದ್ರೂ ಬಟ್ಟೆ ಬಟ್ಟೆ ಕಂಡಂಗೆ ಕಾಣುತ್ತೆ, ಮುಟ್ಟಿದ್ರೆ ಬೂದಿ ಅಷ್ಟೆ, ಬಟ್ಟೆ ಕಂಡ ಕಾಣುತ್ತೆ ಬಟ್ಟೆ ಅಲ್ಲ. ಬಂಧನ ಇದ್ದಾಗೇನೆ ಬಂಧನ ಅಲ್ಲ ಬ್ರಹ್ಮದೇವರಿಗೆ, ರುಜಿಗಳಿಗೆಲ್ಲ ಹಾಗೆ, ಉಳಿದವರಿಗೆಲ್ಲ ಬಂಧನ ಸ್ಲೋಲಿ ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅನೇಕರು ತಜ್ವೀಜಾಗೋದೇ ಅಲ್ಲಿ. ಬ್ರಹ್ಮದೇವರಿಗೂ ಬಂಧನ ನಮಗೂ ಬಂಧನ ಅಂದರೆ ಸಾಮ್ಯವೋ? ಸರ್ವಾತ್ಮನ ಅಲ್ಲ, ಭಾರಿ ವ್ಯತ್ಯಾಸ ಇದೆ. ಇನ್ನು ಕೆಲವು ಬಂಧನ ಸುಖಕ್ಕೆ ಕಾರಣ, ಅದು ಭಾರಿ ವಿಷಯ. ಕೆಲವರು ಬಂಧನ ಸುಖಕ್ಕೆ ಕಾರಣ, ಕೆಲವರು ದುಃಖಕ್ಕೆ ಕಾರಣ. ಬ್ರಹ್ಮಾದಿ ದೇವರು ಸುಖ ಪ್ರಾರಬ್ಧವರು, ಪರಮಾತ್ಮ ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ ಭಾರಿ ಸುಖ ಕೊಡಬೇಕಾಗಿ. ಎಷ್ಟೋ ಸಮಾರಂಭಕ್ಕೆ ಯಾರೋ ಹೋಗಿರ್ತಾರೆ, ಮುಖ್ಯಸ್ಥರು ಏನು ಉಳಿಸ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ಯಾರೋ ಹೋಗಿರ್ತಾರೆ ಅವರು ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಎಂಥ ಬಂಧನ ಗೊತ್ತಾ, ಇವ್ರು ಊಟಕ್ಕೆ ಅಂತ ಬಂಧನ ಇಲ್ಲ ಅವರಿಗೆ, ದೊಡ್ಡವ್ರು ಹೇಳಿದ್ದಾರೆ ಕಾಯ್ಬೇಕಷ್ಟೆ. ಅಂಥ ಪ್ರೀತಿಯ ಬಂಧನ ಇದೆ ಅವರು, ಹಸಿವಿನ ಬಂಧನ ಇಲ್ಲ. ಉಳಿದವರಿಗೆ ಹೊಸೆ ಒದ್ದಾಡ್ತಿದ್ದಾನೆ, ಹಸಿವೆ ಆಗಿಬಿಟ್ಟಿದ್ದೆ ಬಡಿಸ್ತಾ ಇಲ್ಲ ಪಾಪ, ಹೇ ಕಾಯಿರಿ ಸುಮ್ಮನೆ ಕಾಯಿರಿ ಅಂತ ಹೇಳ್ತಾರೆ. ಇವರಿಗೆ ಕಾಯಿರಿ ಪ್ರೀತಿಯಿಂದ VIP ಕಾಯ್ಬೇಕು, ಅವರೊಬ್ಬ ಆಳು ಕಾಯ್ಬೇಕು. ಇಬ್ಬರಿಗೂ ಬಂಧನ, ಇವ್ರ ಬಂಧನದ ಎಷ್ಟು ಪ್ರೀತಿ ಇದೆ, ಎಷ್ಟು ವಿಶ್ವಾಸ ಇದೆ. ಅಲ್ಲಿ ಅದಿಲ್ಲ, ಬೇಕಾದ್ರೆ ಹಾಕಿರ್ತೀನಿ ಸಾಕಾರ ಬಿಡಿ, ಈ ಥರ ಇದ್ರೆ ಹಾಗೋ ಆ ಥರ. ಆದ್ದರಿಂದ ಬಂಧನದಲ್ಲೂ ತಾರತಮ್ಯ ಇದೆ. ಮೋಕ್ಷದಲ್ಲಿ ತಾರತಮ್ಯ ಇದ್ದ ಮೇಲೆ ಬಂಧನದಲ್ಲೂ ತಾರತಮ್ಯ ಇರಲೇಬೇಕು. ಬಹಳ ಸುಲಭ, ಬಂಧನದಲ್ಲೂ ತಾರತಮ್ಯ, ಮೋಕ್ಷದಲ್ಲೂ ತಾರತಮ್ಯ. ಈ ವಿಶಿಷ್ಟಾದ್ವೈತದಲ್ಲಿ ಬಂಧನದಲ್ಲಿ ತಾರತಮ್ಯ ಹೋಗ್ತಾರೆ, ಮೋಕ್ಷದಲ್ಲಿ ಒಪ್ಪೋದಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದು ಕಡೆ ಇದ್ದ ಬಂಧನ, ಈ ಸರ್ವಿಸ್ನಲ್ಲಿ ಇದ್ದಾಗ ಸ್ಯಾಲ್ರಿ ಡಿಫರೆನ್ಸ್ ಇದ್ರೆ ಪೆನ್ಷನ್ ಡಿಫರೆನ್ಸ್ ಇರಲೇಬೇಕು. ಇಲ್ಲವರು ಎಲ್ಲರಿಗೂ ಒಂದೇ ಪೆನ್ಷನ್ ಆಗಲಿ, ಎರಡು ರಿಟೈರ್ ಆಗಿಬಿಡ್ತಾರೆ ತಕ್ಷಣನೇ. ಎಲ್ರಿಗೂ ಒಂದೇ ಪೆನ್ಷನ್ ಕೊಡೋದಾದರೆ ತಕ್ಷಣ ರಿಟೈರ್ ಯಾವಾಗಲಿ ಅಷ್ಟು ಪಾದಿ ಬೆನಿಫಿಟ್ ತೊಗೊಂಡ್ಬಿಡ್ತಾರೆ, ಬಿಡೋದಿಲ್ಲ ಯಾರು ಕೂಡ. ಸಾಧನದಲ್ಲಿ ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನು. ಸಾಧನ ಸರಿ ಇದ್ರೆ ಉತ್ತಮ ಸಿದ್ಧಿ ಬರಲೇಬೇಕಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮೂರು ಗುಣದ ಬಂಧನ ಇಲ್ಲದ ವ್ಯಕ್ತಿಗಳು ಯಾರೂ ಇಲ್ಲ, ನಮ್ಮ ದೇಹದಲ್ಲೂ ಇದೆ ಅಂತೇಳಿ, ನಮ್ಮ ದೇಹದಲ್ಲೂ ಇದೆ ಪ್ರಾಕ್ಟಿಕಲಿ ಹೇಳ್ತಾರೆ ಭಗವಂತ. ಇದು ಭಗವದ್ಗೀತೆ ಯಾತಕ್ಕೆ ನಮಗೆ ಮನಸ್ಸಿಗೆ ಹಿಡಿಸುತ್ತೆ ಅಂದ್ರೆ ಅನುಭವಕ್ಕೆ ಬರಬೇಕು ನಮಗೆ. ಸತ್ವಗುಣ ನಮ್ಮಲ್ಲಿದೆ, ಅದ್ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಸತ್ವಾತ್ ಸಂಜಾಯತೆ ಜ್ಞಾನ. ಇದು ಜ್ಞಾನ ಸತ್ವಗುಣ ಏನ್ ಮಾಡುತ್ತೆ ಗೊತ್ತಾ ನಮ್ಮಲ್ಲಿ? ಜ್ಞಾನಕ್ಕೆ ಕಾರಣ. ಸತ್ವಗುಣ ಎಲ್ಲ ಜ್ಞಾನ, ಪ್ರಕಾಶಾದಿಗಳಿಗೆ ಸತ್ವಗುಣ ಕಾರಣ. ಇನ್ನು ಕರ್ಮ ರಜ ಕರ್ಮಣಿ ಭಾರತ, ಕರ್ಮಾಚರಣೆಗೆ ತೊಡಗಿಸ್ತಕ್ಕಂಥ ರಜೋಗುಣ. ಆಮೇಲೆ ತಮೋಗುಣ ಅನ್ನೋದು ನಿದ್ರಾ ಆಲಸ್ಯಾದಿಗಳನ್ನ ಕೊಟ್ಟು, ಇದು ಮೂರು ನಮ್ಮ ದೇಹದಲ್ಲಿರೋದರಿಂದ ನಮ್ಮ ದೇಹಕ್ಕೆ ಮೂರು ಆಗ್ತಾ ಇದೆ ಅಂತ. ನಮ್ಮ ದೇಹದಲ್ಲಿ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ, ಮೂರು ಗುಣ ಪರಿಣಾಮ ನಾವು ಕಾಣ್ತಾ ಇದ್ದೆ. ವಿಷಯ ಅರ್ಥ ಆಯಿತು, ಸತ್ವಗುಣ ಬಂದಿದೆ ಅಂತ ಅರ್ಥ. ಅರ್ಥವಾಗ್ತಾ ಇಲ್ಲ, ತಮೋಗುಣ ಅಂತ ಅರ್ಥ. ಕನ್ಫ್ಯೂಷನ್ ಆಗ್ತಾ ಇದೆ, ರಜೋಗುಣ ಅಂತ ಮೂರಿದೆ ಅದು. ಕ್ಲಿಯರ್ ಆಗಿ ಅರ್ಥ ಆಯಿತು, ಸತ್ವಗುಣ ನಮ್ಮ ದೇಹದಲ್ಲಿ ರಿಸೀವ್ ಮಾಡ್ತಾ ಇದೆ. ಬಲ್ಬ್ ನೋಡಿದ್ರೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿದೆ ಇಲ್ಲ. ಸಿಂಗಲ್ ಆಗಿದ್ರೆ ಆ ಸಿಂಗಲ್ ಫ್ಯೂಚ್ ಆಗಿ ತಕ್ಷಣ ಹೇಳ್ಬಿಡ್ತು ಸಿಂಗಲ್ ಫೇಸ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಬರೋದು ಟಕ ಟಕ ಅಂತಲಿಕ್ಕೆ ಶುರು ಆಗುತ್ತೆ, ಆರೇ ಹೋಗ್ಬಿಡುತ್ತೆ ಪೂರ್ತಿ ತಮಸ್ಸದು. ಈಗಾಗ್ತಿದೆ ಅದು ರಜೋಗುಣ. ಇದು ಕ್ಲಿಯರ್ ಆಗಿದೆ ಸತ್ವಗುಣ. ಸತ್ವಗುಣ ರಜೋಗುಣ ತಮೋ ವ್ಯತ್ಯಾಸ ಪರಮಾತ್ಮ ಹೇಳ್ತಾನೆ. ಸತ್ವ ಜ್ಞಾನ ಪ್ರಕಾಶ, ರಜೋಗುಣ ಲೋಭ ಮತ್ತು ಅದರಲ್ಲಿರ್ತಕ್ಕಂಥದ್ದು ಕರ್ಮ. ತಮೋಗುಣ ಅನ್ನೋದೇನು? ನಿದ್ರಾ ಆಲಸ್ಯ ಪ್ರಮಾದಾದಿಗಳು ಅಜ್ಞಾನ. ಈ ಮೂರು ತಿಳ್ಕೊಂಡ್ಬಿಟ್ರೆ ನಮ್ಮಲ್ಲಿ ಮೂರು ಆಗ್ತಾನೆ ಇರುತ್ತೆ, ಪ್ರತಿ ದಿವಸದಲ್ಲೂ ಮೂರು ಬರುತ್ತೆ. ಆದ್ದರಿಂದ ಮೂರು ಗುಣನೂ ಇದೆ ಅಂತ ಪ್ರೂವ್ ಆಯ್ತು ನನಗೆ. ನಮಗೆ ತಮೋಗುಣನೇ ಜಾಸ್ತಿ ಇರುತ್ತೆ, ಅದು ಬೇರೆ ಯಾವಾಗಲೂ ಮರವು ಯಾವಾಗಲೂ ತೂಕಡಿಕೆ, ಪ್ರವಚನಕ್ಕೂ ಭಾರಿ ತೂಕಡಿಕೆ ಬೇರೆ. ಹೈ ಕ್ಲಾಸ್ ಪ್ರವೃತ್ತಿ ತಮಸ್ಸು ಅಂತ ಅರ್ಥ ಆಗೋದಿಲ್ಲ ಅಂತ ಅರ್ಥ ಇನ್ನೇನೇ ಇಲ್ಲ. ಅರ್ಥ ಆಗೋದ್ರೆ ತಮಸ್ ಬರದಿದ್ದೇ ಹೊಡೆಯಬೇಕು, ಬೇರೆ ದಾರಿನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಮೂರು ಗುಣಗಳಿಗೆ ಕೆಲಸ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ, ಈ ವಿಷಯ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ರೀತಿಯೇ ಚೇಂಜ್ ಆಗಿಬಿಡುತ್ತಂತ ಅಧ್ಯಾಯ. ಈ ಮೂರು ಕೂಡ ಒಂದೇ ರೀತಿ ಇರೋದಿಲ್ಲ, ಪರಮಾತ್ಮ ಹೇಳ್ತಾರೆ. ಅದು ವೇರಿ ಆಗ್ತಾ ಇರುತ್ತಂತೆ, ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದು ಹೇಳ್ತಾರೆ, ರಜ ಸತ್ವಂ ತಮಸ್ ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ಸತ್ವಗುಣ ಏನ್ ಮಾಡುತ್ತೆ ಕೆಲವು ಸಲ, ರಜೋಗುಣ ತಮಗಳು ಮೆಟ್ಟು ಬಿಟ್ಟು ಅದು ಡಾಮಿನೇಟ್ ಆಗುತ್ತೆ. ಕೆಲವೊಮ್ಮೆ ರಜೋಗುಣ ಡಾಮಿನೇಟ್ ಆಗುತ್ತೆ, ಕೆಲವೊಮ್ಮೆ ತಮೋಗುಣ ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಮೂರು ಗುಣಗಳು ವೇರಿ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂದ್ರೆ, ಸ್ವಲ್ಪ ಯೋಚನೆ ಮಾಡಿ, ಬೆಳಗಿನ ಜಾವ ಸತ್ವಗುಣ ಜಾಸ್ತಿ ಆಗಿರುತ್ತೆ, ಬೆಳೆ ಒಳ್ಳೆ ಸತ್ವಗುಣ ಜಾಸ್ತಿ, ಕ್ಲಿಯರ್ ಆಗಿರ್ತಾರೆ, ಮನೆ ಫ್ರೆಶ್ ಆಗಿರ್ತಾರೆ. ಎಲ್ಲರೂ ಅಲ್ಲ, ಸಾಮಾನ್ಯ ಫ್ರೆಶ್ ಆಗಿರ್ತಾರೆ. ಎಷ್ಟೋದ್ರೆ ಆಗ್ಲೂ ಡಲ್ ಆಗಿರೋದು, ಅವ್ರಿಗೇನ್ ಮಾಡೋಕ್ಕಾಗೋದಿಲ್ಲ. ಯಾವ ಎದುರು ಫ್ರೆಶ್, ಎದುರು ತೂಕಡಿಸ್ತಾರೆ, ಬರಿಗರು ತೂಕಡಿಸ್ತಾರೆ, ಕೂತರು ತೂಕಡಿಸ್ತಾರೆ, ಅವರಿಗೆಲ್ಲ ಎಷ್ಟಾದ್ರೆ ಫ್ರೆಶ್ ಆಗಿರ್ತಾರಲ್ಲ, ಅದು ಯಾವುದಕ್ಕೆ ಕಾರಣ? ಸತ್ವಗುಣ ಪ್ರಧಾನ. ಬೆಳಿಗ್ಗೆ ಅದಕ್ಕೆ ಹಾಗಾಗಿರುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ನೀರೆಲ್ಲ ಮಿಕ್ಸ್ ಆಗಿರುತ್ತೆ, ಬಣ್ಣ ಸೇರಿರುತ್ತೆ, ಇಟ್ಟುಬಿಡಿ. ಸ್ವಲ್ಪ ಬಿಟ್ಟು ನೋಡಿ, ತಿಳಿ ಕೂತಿರ್ತಾರೆ. ಸ್ವಲ್ಪ ಬಿಟ್ಟು ಕೂತಾಗ ತಿಳಿ ಹಾಕ್ಕೊಡುತ್ತೋ, ರಾತ್ರಿ ತಮೋಗುಣ ಬಲಿ ಬಿಟ್ಟಿರ್ತಾರೆ, ಬೆಳಗಾಗುವತ್ತೆ ಸತ್ವಗುಣ ಬೇರೆ ಬಂದಿರುತ್ತಂತಾಗಲಿ. ಅದಕ್ಕೋಸ್ಕರ ಬೆಳಗಿನ ಜಾವ ಫ್ರೆಶ್ ಆಗಿರ್ತಾರೆ ಮನುಷ್ಯ. ಅದಕ್ಕೇನೆ ಅದು ಹೇಳ್ತಾರೆ ವಿಜ್ಞಾನದಲ್ಲೂ ಕೂಡ, ಎಷ್ಟು ಮಟ್ಟ ಹೇಳ್ತಾರೆ ಅಂದ್ರೆ, ರಾತ್ರಿ 10-11 ಗಂಟೆ ಒಳಗೆ ನೀವು 2 ಗಂಟೆ ಓದೋದು ಒಂದೇ, ಬೆಳಿಗ್ಗೆ 20 ನಿಮಿಷ ಓದೋದು ಒಂದೇ ಅಂತೇಳಿ ಅಷ್ಟು ಬೇಗ ಗ್ರಾಸ್ಪ್ ಆಗುತ್ತೆ, ಫ್ರೆಶ್ ಆಗಿರುತ್ತೆ. ಅದರಿಂದಾಗೇನೆ ಆ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಬೆಳಗಿನ ಕಾಲ ವೇಸ್ಟ್ ಮಾಡ್ಕೊಳ್ಬಾರ್ದು ಅಂತ ಅರ್ಥ ಆಯ್ತಾ. ಬೆಳಿಗ್ಗೆ ಎದ್ದಿರ್ತಾರೆ ವೇಸ್ಟ್ ಮಾಡ್ಕೊಳ್ಳೋದು, ಮಲಗಿ ಬಿಟ್ಟಿರ್ತಾರೆ. ಆ ಒಳ್ಳೆ ಫ್ರೆಶ್ ಕಾಲದಲ್ಲಿ ಅದು ನಿದ್ದೆ ಉಪಯೋಗಿಸ್ಬಿಡ್ತಾರೆ, ಹೇಳಬೇಕಾದ ಕಾಲದೊಳಗೆ ನಿದ್ರೆ ಉಪಯೋಗಿಸ್ತಾನೆ. ಬ್ರಾಹ್ಮೇಯ ಮುಹೂರ್ತೆ ಚೋತ್ಥಾಯ, ಅದಕ್ಕೆ ಬ್ರಾಹ್ಮಹೂರ್ತನೇ ಹೇಳಬೇಕು. ಅರುಣೋದಯ ಕಾಲಕ್ಕೆ ಎದ್ದು ಬಿಟ್ರೆ ಅಷ್ಟು ಫ್ರೆಶ್ ಇರ್ತದೆ ಮೈಂಡ್ ಅವ್ರು. ಕಾರ್ತಿಕ ಸ್ನಾನ ಎಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಉಪಯೋಗ ಆಗ, ಮೊದಲೇ ಫ್ರೆಶ್ ಆಗಿರ, ಆಗ ಧ್ಯಾನ ಮಾಡಬೇಕು. ಆಗ ಧ್ಯಾನ ಕೂತ್ಕೊಂಡು ಕ್ಲಿಯರ್ ಕಾಣಿಸುತ್ತೆ. ಆಮೇಲೆ ನಿಧಾನವಾಗಿ ಸತ್ವಗಳು ಜಪ ತಪ ಎಲ್ಲ ಹೇಳಿ, ಬೆಳಗಿನ ಕಾಲಕ್ಕೆ ಜಪ ಮಾಡಿ ತಪಸ್ಸು ಮಾಡಿ ಸಂಧ್ಯಾವನ್ನೇ ಮಾಡಿ ಸ್ತೋತ್ರ ಹೇಳಿ ಎಲ್ಲ ಬೆಳಗಿನ ಕಾಲಕ್ಕೆ ಹೇಳ್ಬಿಟ್ಟು ಸತ್ವ ಎರೀ ಜ್ಞಾನ ಕಾರ್ಯ ಅವೆಲ್ಲ ಕೂಡ ಸತ್ವಗುಣ ಜ್ಞಾನಕಾರ ಲಿಂಕ್ ಇರೋದ್ರಿಂದ ಬೆಳಗಿನ ಕಾಲ ಸತ್ಯ ಜ್ಞಾನಕಾರಕ್ಕೆ ಉಪಯೋಗಿಸ್ಬಿಡಿ. ನಮ್ಮ ಜನ ನಾಯಿ ಹಿಡ್ಕೊಂಡು ಜಾಗಿ ಹೊರಟುಬಿಡ್ತಾರೆ, ಎಂತ ಜ್ಞಾನಕಾರ್ಯ ಇವ್ರೆ, ನಾಯಿ ಫ್ರೆಶ್ ಆಗುತ್ತೆ ಇವರಲ್ಲ, ನಾಯಿ ಫ್ರೆಶ್ ಆಗುತ್ತೆ ಹೊರತು ಇವ್ರ ಹಣೆ ಮನೆಯಾಗ್ಬೇಕು. ಮತ್ತೆ ಎಷ್ಟು ಅನ್ಯಾಯ. ಆಗ ಡಾಗ್ ಹಿಡ್ಕೊಬೇಡಿ, ಗಾಡ್ ಹಿಡ್ಕೊಳ್ಳಿ. ಜೀವ ದೇವ್ರು ಹಿಡ್ಕೊಂಡ್ಬಿಟ್ರೆ ಮೊದಲು ದೇವ್ರ ಪೂಜೆ ಮಾಡಿ, ಸಂಧ್ಯಾವನ್ನೇ ಮಾಡಿ, ಧ್ಯಾನ ಮಾಡಿ, ಆಗಿರಷ್ಟು ಪ್ರಶಾಂತ ದೃಷ್ಟಿ ಮತ್ತೆ ಇರೋ ಸಾಧ್ಯ ಇಲ್ಲ. ಇಡೀ ದಿವಸದಲ್ಲಿ ಫ್ರೆಶ್ ಟೈಮ್ ಅಂದ್ರೆ ಅದು ನಿಧಾನವಾಗಿ ಏನಾಗುತ್ತೆ, ತಿಳಿಯೆಲ್ಲ ತೆಗಿತಾ ಬರ್ತಾರೆ, ಮಧ್ಯಭಾಗ ಬರುತ್ತೆ ಅಷ್ಟೊತ್ತಿಗೆ, ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ರಜೋಗುಣ ಬರೋಕ್ಕೆ ಶುರುವಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಆಗಲೇ ಓದೋದು ಸಾಕಾಗಿಬಿಡುತ್ತೆ. ಕರ್ಮಣಿ ಭಾರತ, ವಾಕಿಂಗ್ ಹೋಗ್ಬೇಕು ಅನಿಸುತ್ತೆ, ಆಫೀಸ್ಗೆ ಹೋಗ್ಬೇಕು ಅನಿಸುತ್ತೆ, ಶುರುವಾಗ್ತಾರೆ. ಪ್ರವೃತ್ತಿರಾರಂಭ, ಲೋಭ ಪ್ರವೃತ್ತಿರಾರಂಭ. ಅಂಗಡಿ ಹೊಲಕ್ಕೆ ಇಷ್ಟಪಡ್ತಾನೆ, ಹೊರ ಹೊಲಕ್ಕೆ ಇಷ್ಟಪಡ್ತಾನೆ, ಆಫೀಸ್ಗೆ ಹೊರಟುಬಿಡ್ತಾರೆ. ನೋಡಿದ್ರೆ ರಜೋಗುಣ ಅಂದ್ರೆ ಕೆಲಸ ಮಾಡಿಸುತ್ತೆ ಅಂತ. ಎರಡಾಯ್ತು, ಸಂಜೆ ಹೊತ್ತಿಗಾಗ ಡಲ್ಲ ಬರ್ತಾರೆ ವಾಪಸ್. ತಮೋಗುಣ ಜಾಸ್ತಿ, ಇನ್ನೂ ಕೆಲಸ ತೆಗೆದ ಬರೀ ಒಂಡಿರುತ್ತಲ್ಲ, ಬರೀ ಬಂಡಿದ್ದಾಗೆ ಬರೀ ತಮಸ್ ಜಾಸ್ತಿ. ಲೆಕ್ಕ ಮಾಡೋ ತಪ್ಪು ತಪ್ಪು ಲೆಕ್ಕ ಮಾಡ್ತಿರ್ತಾರೆ ಆಗ್ಲೇ, ಯಾವಾಗಲೂ ತಪ್ಪು ಮಾಡೋ ವಿಷಯ ಬಿಟ್ಟುಬಿಡಿ, ಆಗ ಸ್ವಲ್ಪ ಸ್ವಲ್ಪ ಲೆಕ್ಕ ತಪ್ಪಿರುತ್ತಾಗ್ಲೇ. ಏನ್ ಹೇಳ್ತೀನಿ, ಮೂಡ್ ಸರಿ ಇಲ್ಲ ನಾನು ಬೆಳಗ್ಗೆ ಅಂತ ಹೇಳ್ಬಿಡ್ತಾರೆ. ತಮ ಕೂಡ ಡಾಮಿನೇಟ್ ಆಗಿದೆ ಆಗಲಿ, ಅಟ್ಟತ್ತಿ ಮನೆ ಬರ್ತಾನೆ, ಇನ್ನೂ ಜಾಸ್ತಿ ಆಗುತ್ತೆ, ನಿದ್ರೆ ಮಾಡಿಬಿಡ್ತಾನೆ ಆಗಲಿ. ಹೇಳಿಕ್ರೆ ಸಾಯಂಕಾಲದ ರೊಟೀನ್ನೊಳಗೆ ಹೇಗೆ ಹುಡುಗ ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಕಾರದಲ್ಲಿ ಏನಿದೆ ಅಂತ ಹೇಳ್ತಾನೆ ಉತ್ತರ ಸಿಗುತ್ತೆ. ಇಷ್ಟೆಲ್ಲ ಕಾಲದಲ್ಲಿ ಇರೋದ್ರಿಂದಾಗಿದೆ. ನಾವು ಬೆಳಗಿನ ಜಾವ ಸಾರ್ಥಕ ಮಾಡ್ಕೋಬೇಕಾದ್ರೆ ಅತಿ ಶ್ರೇಷ್ಠವಾದಂಥ ಜಪ ತಪ ಅಧ್ಯಯನ ಎಲ್ಲದಕ್ಕೂ ಮೀಸಲಿಡಿ, ಮಧ್ಯಾಹ್ನದತ್ತಲ್ಲೂ ಮಾಡಿ. ಆದರೆ ಅಲ್ಲಿ ಕರ್ಮ ಪ್ರಧಾನವಾದ ಕೆಲಸ. ಇನ್ನೂ ತಮಾಷೆ ಅಂದ್ರೆ ಆಚಾರ್ಯ ಹೇಳೋದು ದೇವ್ರ ಪೂಜೆ ಮಧ್ಯಾಹ್ನ ಮಾಡಕ್ಕೆ ಹೇಳ್ತಾರೆ ಆಚಾರ್ಯ. ಧರ್ಮೇಣೆಜ್ಜ ಸಾಧನ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಬೆಳಿಗ್ಗೆಲ್ಲ ಜಪ ತಪ ಮಾಡಬೇಕು, ಫುಲ್ ಟೋಟಲ್ ಕಾನ್ಸಂಟ್ರೇಷನ್. ಬೆಳಿಗ್ಗೆ ಅಷ್ಟೇ ಬರೀ ಮಾನಸ ಪೂಜೆ ಎಲ್ಲ ಮನಸ್ಸಲ್ಲಿರುತ್ತೆ. ಆಮೇಲೆ ಜಪತ ಶುರುವ ಸಂಧ್ಯಾ ಒಂದು ಇಷ್ಟೇ ಎಲ್ಲ ಮಾಡ್ತಾ ಬಂದ್ಬಿಟ್ಟ, ಮಂತ್ರದ ಪಾರಾಯಣ ಎಲ್ಲ ಮಾಡಿಬಿಟ್ಟ. ಆಮೇಲೆ ಧರ್ಮೇಣೆ ಹೆಜ್ಜ ಸಾಧನಾನಿ ದೇವ್ರ ಪೂಜೆ ಪದಾರ್ಥ ಸಿದ್ಧ ಮಾಡ್ಕೊಂಡ್ಬಿಟ್ಟ, ಆಮೇಲೆ ಪೂಜೆ ಶುರು ಮಾಡ್ದ. ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಬರ್ತದೆ ಅಷ್ಟೊತ್ತಿಗೆ, ಅದಾಯ್ತು. ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ಪೂರ್ತಿ ಮುಗಿತಲ್ಲ, ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ವೇದಶಾಸ್ತ್ರ ವಿರೋಧೇನ ಪ್ರೀಣಯನ್ ಪುರುಷೋತ್ತಮ, ಸದಾಚಾರ ಸ್ಮೃತಿ ಫ್ರೇಮ್ ಮಾಡಿರೋದೇ ಅದಕ್ಕೋಸ್ಕರ. ಮಧ್ಯಾಹ್ನದ ಹೊತ್ತಿನಲ್ಲಿ ಒಬ್ಬರೇ ಕೂತ್ರ ಆಗೋದಿಲ್ಲ, ನಾಲ್ಕು ಜನ ಕೊಡು. ಬೆಳಿಗ್ಗೆ ಧ್ಯಾನ ಮಾಡಬೇಕಾದ್ರೆ ಒಬ್ಬರೇ ಬಂದು ಧ್ಯಾನ ಮಾಡ್ತಾರೆ, ಮಧ್ಯ ಪಾಠ ಪ್ರವಚನ ಶುರುವಾಗ್ತದಲ್ಲ, ಇಬ್ಬರು ಮೂರು ಎಲ್ಲ ಸೇರ್ತಾ ಬರ್ತಾರೆ. ಸಾಯಂಕಾಲ ಪ್ರವಚನ ತುಂಬ ಜನ ಸೇರಿಬಿಡ್ತಾರೆ, ಯಾಕೆಂದ್ರೆ ಒಬ್ರಿಗಲ್ಲ ಎಲ್ಲ ಜನ ಇನ್ವಾಲ್ವ್ ಆಗ್ಬೋದು. ಆಮೇಲೆ ಸಾಯಂಕಾಲ ಏನ್ ಮಾಡ್ತಾರೆ, ನಿದ್ದೆ ಬರುತ್ತೆ, ಆಗ ಮಲ್ಕೊಂಡ್ಬಿಡ್ತಾನೆ. ಇದು ದಿವಸದ ಒಂದು ಟೈಮ್ ಟೇಬಲ್ ಹೀಗಿರುತ್ತೆ. ಆಮೇಲೆ ನಮ್ಮ ವಯಸ್ಸಿನಲ್ಲಿ ವಿಚಾರ ಮಾಡಿದ್ದು, ವಯಸ್ಸಿನಲ್ಲಿ ಹೇಗಾಗುತ್ತೆ ಗೊತ್ತಾ, ಚಿಕ್ಕ ವಯಸ್ಸಿನ ಸತ್ವಗಳ ಭಾರಿ ಜಾಸ್ತಿ. ಚಿಕ್ಕ ವಯಸ್ಸಿನ ಸತ್ವಗಳು ಹೇಗಿರುತ್ತೆ ಅಂದ್ರೆ ಮಕ್ಕಳು ಓಡ್ತಿರ್ತಾರೆ, ತಪ್ಪಂತ ಬಿಡ್ತಾರೆ, ಅಟ್ಟು ಓಡೋ ಎದ್ದು ಓಡೋಗ್ಬಿಡ್ತಾರೆ. ಮತ್ತೆ ಅಷ್ಟೊತ್ತಿಗೆ ದೊಡ್ಡವ್ರು ಬಿದ್ದಾದ್ರೆ ಸೀದಾ ಆಸ್ಪತ್ರೆಗೆ ಹೋಗಿ, ದೊಡ್ಡದ ಸೀದಾ ಆಸ್ಪತ್ರೆ ಮತ್ತೆ ಏನಾಗುತ್ತೆ ಗ್ಯಾರಂಟಿ ಇಲ್ಲೇ ಇಲ್ಲ. ಚಿಕ್ಕವರಿಗೆ ಬೀಳೋದಂದ್ರೆ ಅವ್ರು ಖುಷಿ ಅಂತ ಇಲ್ಲ, ತಪ್ಪ ಸುಮ್ ಸುಮ್ಮನೆ ಬಿಡ್ತಿರ್ತಾರೆ. ಅವ್ರ ಖುಷಿ ಅವರಿಗೆ ಅಷ್ಟು ಬಟ್ಟೆ ದೇಹದಲ್ಲಿ ಸತ್ವಗುಣ ಜಾಸ್ತಿ ಇರೋದ್ರಿಂದ ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಅಷ್ಟು ಬೇಗ ಮಕ್ಕಳಿಗೆ ಏನು ಓದೋ ಬರ ಬರ್ತಾನೆ ಇರೋದಿಲ್ಲ, ತೊಟ್ಟು ತೂಗ್ತಿರ್ತಾರೆ ಅಷ್ಟೇನೆ. ಎಲ್ಲ ಆಡು ಬಾಯ್ಪಾಟ ಬರುತ್ತೆ ಅವ್ರಿಗೆ. ಇವ್ರು ಮರ್ತರೆ ನಿದ್ದೆ ಬರುತ್ತೆ, ಮಗು ಪಾಪ ನಿದ್ದೆ ಬರುತ್ತೆ ಬಿಟ್ಬಿಡ್ತಾರೆ, ಬಿಡ್ತಾಟ ಶುರು ಮಾಡುತ್ತೆ ಮಗು ಮುಂದಿನ ಹೇಳು ಅಂತ ಹೇಳ್ತಾರೆ. ಯಾಕೆ ಸತ್ವಗುಣ ಪ್ರಧಾನ ಇರೋದ್ರಿಂದ ಫ್ರೆಶ್ ರೆಕಾರ್ಡಿಂಗ್ ಆದಾಗತ್ತೆ. ನೋಡಿದ್ರೆ ಓದಿಲ್ಲ ಬರ ಏನೂ ಇಲ್ಲ, ಹಾಗೆ ಗ್ರಾಸ್ಪ್ ಮಾಡ್ತಾ ಹೋಗುದು. ಹೇಳ್ತಾರೆ ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರಸಂ ಫಣಿ. ಸಂಗೀತಾದಿಗಳಿಗೆ ಹೆಚ್ಚು ರೆಸ್ಪಾಂಡ್ ಮಾಡೋದು ಮಗು ಮಾಡುತ್ತೆ. ಶಿಶುರು ವೇತ್ತಿ ಪಶುರು ವೇತ್ತಿ, ದೊಡ್ಡವ್ರಿಗೆ ಹೆಣ್ಣೆ ಇಲ್ಲ, ಶಿಶುಗಳಿಗೆ ಪಶುಗಳಿಗೆ ಹೆಣ್ಣಿಡ್ತಾರೆ, ಕ್ಲಿಯರ್ ಮೈಂಡ್ ಇರುತ್ತೆ ಅಂತ ಅರ್ಥ. ನಿಧಾನವಾಗಿ ದೊಡ್ಡವನಾಗ್ತಾ ಬರ್ತಾರಲ್ಲ, ಬೆಳೀತಾ ಬರ್ತಾರೆ. ಸತ್ತುಗಳು ಎಷ್ಟು ಫಾಸ್ಟ್ ಗೊತ್ತಾ, ಬೆಳೀತಾ 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 ನೋಡಿ ನೋಡ್ತಾರೆ ಕಂಬೆಗೆ ಹಿಡಿತಾರೆ, ನಿಂತ್ಕೋತಾನೆ, ಓಡಾಡ್ತಾನೆ, ಓಡೋಕೆ ಶುರು ಮಾಡಿಬಿಡ್ತಾರೆ. ತಾಯಿ ಹಿಡಿಲಕ್ಕಾಗೋದಿಲ್ಲ ಅದು ಕೂಸಿನ ಸುಸ್ತು ಹೊಡೆದು ಬಿಡ್ತಾರೆ, ಸಾಕು. ಊಟ ಮಾಡಿಸೋತಿ ಬೆತ್ತಾಯಿ ಬಿಡ್ತಾರೆ, ಬಗ್ಗರು ಕರ್ಸ್ಕೊಂಡ್ಬಂದು ಊಟ ಮಾಡಿಸೋತಿ ಏಜಾಚಿಗಳು ಮಾಡಿಸ್ಬಿಡ್ತಾರೆ, ಅದು ಪದ್ಧತಿ ಆಗುತ್ತೆ. ಹಾಗೆಲ್ಲ ಮಾಡ್ತಾರೆ, ಸರಿಯಾಗಿ ಪ್ರಯತ್ನ ಪಟ್ಟರೆ ಮಕ್ಕಳು ಹಿಡಿಯೋದು ಭಾರಿ ಕಷ್ಟ. ಅವ್ರ ಸ್ಟ್ರೆಂತ್ ಹಾಗೆ ಇರುತ್ತದೆ, ನಿಧಾನ ಬುದ್ಧಿ ಜಾಗೃತವಾಗುತ್ತೆ. ಐದು ನಿಮಿಷ ಇದ್ರ ಹೊತ್ತಿ ಇಂದ್ರಿಯಗಳೆಲ್ಲ ಪಟುವಾಗ್ತಾರೆ. ಆಗ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಅಕ್ಷರಾಭ್ಯಾಸ ಮಾಡಿಸಿಬಿಟ್ರೆ ಆ ಬರೀ ಸತ್ವಗುಣ ಪ್ರಧಾನ. ಸುಮಾರು ಇಪ್ಪತ್ತೈದು ವರ್ಷದವರೆಗೂ ಕೂಡ ಮೂರು ಭಾಗ ಮಾಡಿಬಿಡಿ, 33.33 ನೂರು ವರ್ಷ ಬದುಕಿದರೆ ಮೂರು ವರ್ಷ ಕಲಿಬಿಟ್ಟ 33 ವರ್ಷ ಜೋರಾಗಿ ಓದ್ತಾ ಹೋಗ್ತಾರೆ. ಮತ್ತು ಯಾವುದೇ ಓದುಗಳು ಕೂಡ ಆದರೆ 20-25 ಕಡಿಮೆ ಆಗಿಬಿಡ್ತದೆ. ಆಗಲಿ 30 ಕೆಲಸಕ್ಕೆ ಸೇರಿ 30 ಯಾರು ಕಂಡು ಏನು ಕೆಲಸ ಮಾಡ್ತೀರಿ ಅಂತಾರೆ, 15 ಕಂಡು ಏನು ಓದ್ತೀರಿ ಅಂತಾರೆ, 30 ಕಂಡು ಏನು ಕೆಲಸ ಅಂತ ಕರೀತಾರೆ, ಇನ್ನೂ ಜಾಸ್ತಿ ಏನು ರಿಟೈರ್ ಆಗ್ತೀರಿ ಅಂತ ಕೇಳ್ತಾರೆ. ಆಮೇಲೆ ಎಂದು ಹೋದ್ರು ಅಂತ ಕೇಳಿಬಿಡ್ತಾರೆ. ಈಗ ದಿನಾ ಅದು ಸತ್ವಗುಣ ಕಡಿಮೆ ಆಗ್ತಾ ಆಗ್ತಾ ಹೋದಂತೆ ಆಗಿದೆ. ಸುಮ್ಮನೆ ಆಗಲ್ಲ, ರಜಗುಣ ದಿನಾನು ಡೆವಲಪ್ ಆಗುತ್ತೆ. ಸತ್ವಗುಣ ಇದ್ದ ಓದಿಬಿಡ್ತಾರೆ, ರಜಗುಣ ಬರೀ ಕೆಲಸಕ್ಕೆ ಸೇರ್ತಾರೆ, ರಜ ಕರ್ಮಣಿ ಭಾರತ ಉದ್ಯೋಗ ಸಿಗ್ತಾ ಅಂತ ಕೇಳ್ತಾರೆ. ತಮ್ಮಗುಣ ರಿಟೈರ್ ಮಾಡಿಸ್ತಾರೆ, ತಮ್ಮಗುಣ ವಾಪಸ್ ಕರ್ಕೊಂಡು. ನೀನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸತ್ವಗುಣ ರಜೋಗುಣ ತಮೋಗುಣ. ಅದಕ್ಕೆ ಚಿಕ್ಕಂದಿನಲ್ಲಿ ಯಾತಕ್ಕೆ ಓದಬೇಕು ಅಂದ್ರೆ ಸತ್ವಗುಣ ಜಾಸ್ತಿ ಇರುತ್ತಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಪ್ರಹ್ಲಾದರಾದರಿ ಮಾತು ಅರ್ಥ ಆಗಬೇಕಾದ್ರೆ ಅದನ್ನು ಓದ್ಬೇಕಾಗುತ್ತೆ. ಚಿಕ್ಕಂದಿನಲ್ಲಿ ಮೈಂಡ್ ಭಾರಿ ಫ್ರೆಶ್, ಮೆಮೊರಿ ಪವರ್ ಅಷ್ಟು ಜಾಸ್ತಿ ಇರುತ್ತೆ. 8 ವರ್ಷಕ್ಕೆ ಉಪನಯನ ಮಾಡಿ 16ರವರೆಗೂ ಅವನಿಗೆ ವೇದ ಪಾಠ ಹೇಳಬೇಕಾಗುತ್ತೆ. ಏನಾಗುತ್ತದೆ, ಎಲ್ಲ ಬಾಯ್ಪಾಠ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲ ಬಾಯ್ಪಾಠ. ಆಮೇಲೆ ಅವಳು ಒಳ್ಳೆ ಅಧ್ಯಯನ ಶುರು ಮಾಡಿ, ವಿಶೇಷ ಅಧ್ಯಯನ ಶುರು ಮಾಡ್ತಾರೆ. 24ರಂತೆ ಅವಳು ಋಷಿ ಆದಾಗ ಆಗಿಬಿಡ್ತಾರೆ. ಚೇತಕೇತು ವಾಪಸ್ ಬಂದಾಗ 24 ವರ್ಷ ಆಗಿತ್ತಂತೆ. ಆಚಾರ್ಯ ಬರೀತಾರೆ ಉದಾಹರಣೆ ಪಾಠದೊಳಗೆ ಚಾಂದೋಗ್ಯದಲ್ಲಿ ಬರೀತಾರೆ, 12 ವರ್ಷಕ್ಕೆ ಮನೆ ಬಿಟ್ಟ, 24 ವರ್ಷ ಆಗಿತ್ತು ವಾಪಸ್ ಬಂದಾಗ. ಒಳ್ಳೆ ಒಳ್ಳೆ ಜ್ಞಾನದ ನಿಧಿಯಾಗಿ ಬಂದಿರ್ತಾರೆ. ಆಮೇಲೆ ಉದ್ಯೋಗಾದಿಗಳು ಶುರುವಾಗುತ್ತೆ, ಮುಂದೆ ಮುಂದೆ ಬರೀತಾ ಹೋಗುತ್ತೆ. ಇದು ಯಾತಕ್ಕೆ ಹೇಳಿದ್ದು, ನಮ್ಮ ದೇಹದಲ್ಲಿ ಸತ್ವಗುಣ ಪ್ರಧಾನ, ಆಮೇಲೆ ರಜೋಗುಣ ಪ್ರಧಾನ, ಆಮೇಲೆ ತಮೋಗುಣ ಪ್ರಧಾನ. ರಜೋಗುಣ ಇದ್ದಾಗ ಕೆಲಸ, ಆಮೇಲೆ ತಮೋಗುಣ ಇದ್ದಾಗ ಓಡಾಡಲಿಕ್ಕೆ ಆಗೋದಿಲ್ಲ. ಏರ್ಬೇಕು ಅಂದ್ರೂ ಬೇಡ, ಸಾಕು, ಯಾರು ಹೋಗ್ಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಕೈಲಾಗೋದಿಲ್ಲ ಮಾಸ್ಟರ್ ಮಾಡ್ತಾರೆ, ಕೈಲಾಗೋದಿಲ್ಲ, ಶಕ್ತಿ ಇಲ್ಲ, ತಮೋಗುಣ ಒಂದು ಕೆಳಗೆ ಬಿಡಿಸ್ಬಿಡುತ್ತೆ. ಈ ಮೂರು ಗುಣಗಳಂತೆ ಮುಂದೆ ನೋಡಿದ್ರೆ ದಿವಸದಲ್ಲಿ ಬೆಳಿಗ್ಗೆ ಸತ್ವಗುಣ ಪ್ರಧಾನ, ಜೀವನದಲ್ಲಿ ಬಾಲ್ಯದಲ್ಲಿ ಸತ್ವಗುಣ ಪ್ರಧಾನ. ಅದಕ್ಕೆ ಬಾಲ್ಯ ಅದು ಬೆಳಿಗ್ಗೆ, ಸಕಾಲ ಸಂಧ್ಯಾ ವಂದನೆ, ಸಕಾಲ ಉಪನಯನ, ಎಂತ ವಂಡರ್ಸ್ ಮಾಡ್ತಾರೆ ಗೊತ್ತಾ, ಅಷ್ಟು ಬುದ್ಧಿವಂತನಾಗಿ ಬಿಡ್ತಾರೆ. ಆ ಕಾಲಕ್ಕೆ ನಾವು ಏನು ಹೇಳ್ಕೊಡೋದಿಲ್ಲ, ಅದರಿಂದಾಗಿದೆ 50-60 ಆಗಿರುತ್ತೆ. ಕಲೀಲಕ್ಕೆ ಹೋಗ್ತಾನೆ ಅವರಿಗೆ ವನಾಗದ ಸ್ತೋತ್ರ ಬರೋದಿಲ್ಲ, ವಾಯುಸ್ತುತಿ ಬರೋದಿಲ್ಲ, ಉತ್ತರ ನೋಡ್ತಾ ಹಾಗೆ ಮರ್ತು ಬಿಡ್ತಾರೆ. ಯಾಕೆ? ಅವೆಲ್ಲ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸತ್ವಗುಣ ರಜೋಗುಣ ತಮೋಗುಣಗಳ ಅಧ್ಯಯನ ಮಾಡ್ತಾ ಅದನ್ನು ಪ್ರಯತ್ನ ಪಡ್ಬೇಕು. ಆಗ ತಿಳ್ಕೊಂಡು ಏನು ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ಸತ್ವಗುಣದಿಂದ ಪ್ರಕಾಶ ಜ್ಞಾನ, ರಜೋಗುಣದಿಂದ ಕರ್ಮ ಮತ್ತು ಲೋಭ, ತಮೋಗುಣದಿಂದ ಆಲಸ್ಯ ಮತ್ತು ನಿದ್ರಾ ಪ್ರಮಾದ. ಮೂರಾಯ್ತಲ್ಲ. ಸತ್ವಗುಣ ಜಾಸ್ತಿ ಇದ್ರೆ ಈಗ ಆಗುತ್ತೆ ಅಂತ ಹೇಳಿದ ಮೇಲೆ ಸತ್ವಗುಣ ಜಾಸ್ತಿ ಮಾಡಿಕೊಳ್ಳಿ ಅಂತ ಅರ್ಥ. ಸತ್ವಗುಣ ಹೆಚ್ಚರ ಬದುಕಬೇಕು ಯಾವಾಗಲೂ ಕೂಡ. ಉದಾಹರಣೆಗೆ ವಿಟಮಿನ್ಸ್ ಕಡಿಮೆ ಆಗಿರುತ್ತೆ, ಏನ್ ಮಾಡ್ತಾರೆ? ಆಗ ಕೊಡ್ತಾರೆ, ಈ ವಿಟಮಿನ್ ತಗೋ, ಆ ವಿಟಮಿನ್ ತಗೊಳ್ಳೋಕೆ ಶುರು ಮಾಡ್ತಾರೆ, ಬ್ಯಾಲೆನ್ಸ್ ಮಾಡುತ್ತದೆ, ಸರಿ ಹೋಗ್ಬಿಡ್ತಾರೆ. ಹೋಗ್ತಾರೆ. ಸತ್ವಗುಣ ಕಡಿಮೆ ಆಗಿರೋದ್ರಿಂದ ಸತ್ವಗುಣದ ಪದಾರ್ಥ ಎಲ್ಲ ಹಾಕ್ಬೇಕು ಅವನಿಗೆ. ಸಾತ್ವಿಕ ಆಹಾರ ತಿಂದ್ರೆ ಡಾಮಿನೇಟರ್ ಶುರುವಾಗುತ್ತಾರೆ. ಸಾತ್ವಿಕ ಆಹಾರ ತಗೊಳ್ತಾ ಇದ್ರೆ ಸತ್ವಗುಣ ಸಪ್ಲೈ ಮಾಡೋದ್ರಿಂದ ಅವನಿಗೆ ಒಳ್ಳೆ ಸಾತ್ವಿಕವಾದಂತ ಇದು ಬೆಳೀತಾ ಬೆಳೀತಾ ಶುರುವಾಗಿ ಯೋಗ್ಯ ವ್ಯಕ್ತಿಯಾಗಿ ಬೆಳೀತಾನೆ. ಸಕಾಲ ಉಪನಯನ ಮಾಡೋದ್ರಿಂದ ಕರ್ಮಗಳು ಒಂದು, ಆಹಾರ ಒಂದು. ಒಳ್ಳೆ ಆಹಾರ ಕೊಡ್ತಿದ್ರೆ ಅವನಿಗೆ ಚಿಕ್ಕ ಮಕ್ಕಳಿಗೆ ಪಾಪ ಎರಡು ಕುಡಿಸಿಬಿಡ್ತಾರೆ, ಕುಡಿಸಬಾರ್ದು ಕುಡಿಸಿಬಿಡ್ತಾರೆ, ಅಲ್ಲೇ ತಮೋಗುಣ ಪಿಕಪ್ ಮಾಡಿದಾಗುತ್ತೆ, ತಮೋಗುಣ ಪ್ಯಾಕ್ ಮಾಡಿದಾಗೋದ್ರಿಂದ ದಾರಿ ಪರ್ವರ್ಟೆಡ್ ಆಗಿಬಿಡುತ್ತೆ, ಹಾಗಾಗಬಾರ್ದು. ಅದಕ್ಕೆ ವ್ಯಾಸರಾಜರು, ವಾದ್ಯರಾಜರು ಅವರೆಲ್ಲ ಅವತಾರ ಮಾಡಿದಾಗ ಮೊದಲ ಬಾರಿಗೆ ಹಾಲು ಕುಡಿಸಿದ್ದು ಯಾವುದು ಗೊತ್ತಾ? ದೇವರಿಗೆ ಅಭಿಷೇಕ ಮಾಡಿದ ಹಾಲು ಕುಡಿಸಿದ್ರು ಅಂತ. ಎಂಥ ರಘುತ್ತಮ ಸ್ವಾಮಿಗಳ ಕಥೆನೋ ಅದಕ್ಕೆ ಬರೋದು. ರಘುತ್ತಮ ಸ್ವಾಮಿ, ರಘುವೀರ್ಯ ಸ್ವಾಮಿಗಳು ಸ್ವತಃ ಮಠದಲ್ಲಿ ಬೆಳೆಸಿದ್ರಂತ ಅವರು ಮಗುವಿಗೆ ದೇವರಿಗೆ ಅಭಿಷೇಕ ಮಾಡಿ ಹಾಲನ್ನು ಕೊಡ್ತಿದ್ರು. ಎಷ್ಟು ಸದ್ದುಗಳ ಬ್ಯಾಕಪ್ಪ ಲೆಕ್ಕ ಹಾಕಿ ನೋಡಿ, ಇದನ್ನು ಯೋಚನೆ ಮಾಡಬೇಕು. ಇದನ್ನೆಲ್ಲ ನಾವು ಬರೀ ಕೇಳೋದಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಮಕ್ಕಳಿಗೆ ಕೆಟ್ಟ ಪದಾರ್ಥ ಕೊಡಬಾರದು. ಫಸ್ಟ್ ತಮೋಗುಣ ಹತ್ತ ಬರದಂತೆ ನೋಡಬೇಕು. ಎರಡನೇದು ಸತ್ವಗುಣ ಜಾಸ್ತಿ ಆದಾಗ ಮಾಡಬೇಕು. ಅದಕ್ಕೋಸ್ಕರನೇ ಸಾತ್ವಿಕ ಆಹಾರ ಕೊಡೋದು, ನಿಷಿದ್ಧ ಆಹಾರ ಬಿಡೋದು, ಎರಡನೇ ಕೆಲಸ ಮಾಡಬೇಕು. ತಾಮಸಾಹಾರ ಏನ್ ಮಾಡಿದ್ರು ಕೊಡಬಾರ್ದು, ಸಾತ್ವಿಕ ಆಹಾರ ಕೊಡಲೇಬೇಕು. ನಿಧಾನವಾಗಿ ಮಧ್ಯದಿರುತ್ತ ರಾಜಸಾಹಾರ. ಕೆಲವರಿಗೆ ರಾಜಸಾಹ ಅಂದ್ರೆ ಯಾವುದು ಗೊತ್ತಾ? ಇದು ಬರುತ್ತೆ ಅಂತ ಕೆಲವರು, ಬರೋದಿಲ್ಲ ಅಂತ ಕೆಲವರು, ಗಲಾಟೆ ಶುರುವಾಗುತ್ತೆ. ಅದು ರಾಜಸ ಅಂತ ಹೇಳಿ. ಸತ್ವಗಳ ಬಂದೇ ಬರುತ್ತೆ ಅಂದ್ರೆ ಸಾತ್ವಿಕ, ಬರೋದೇ ಇಲ್ಲ ಅಂದ್ರೆ ತಾಮಸ. ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ ಯಾರಲ್ಲೂ ಇನ್ನೂ ಭಿನ್ನಾಭಿಪ್ರಾಯ ಬಂದಿಲ್ಲ, ನಮ್ಮ ಕಡೆ ಬರುತ್ತೆ ನಿಮ್ಮ ಕಡೆ ಬರುತ್ತೆ ಎಂಬುದಿಲ್ಲ, ಯಾವ ಕಡೆಗೂ ಬರೋದಿಲ್ಲ, ಪೂರ್ತಿ ನಿಷಿದ್ಧ. ಕೆಲವು ಪದಾರ್ಥ ಕೆಲವು ತಗೋತಾ ಕೆಲವು ತಗೊಳ್ಳೋದಿಲ್ಲ, ಅಂಥದನ್ನ ರಾಜಸ ಅಂತ ಕರೀತಾರೆ. ಅದ ಆದಷ್ಟು ಸಾತ್ವಿಕ ತಗೊಳ್ಳಿ, ಗೊಂದಲ ಆಪತ್ತು ಬಂದಾಗ ರಾಜಸ ತಗೊಳ್ಳಿ, ತಾಮಸ ತಗೊಳ್ಳೇಬೇಡಿ. ದೇಹದಲ್ಲಿ ಸತ್ವಗುಣ ಜಾಸ್ತಿ ಆಯ್ತು, ಇದು ತಮಗುಣ ತೆಗೆದುಹಾಕಬೇಕು. ಅದು ಇನ್ನೊಂದು ಪಾಯಿಂಟ್ ಇದೆ. ಈಗ ತಮಗುಣ ಕಡಿಮೆ ಮಾಡಿ ರೆಡ್ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು? ವ್ರತಗಳನ್ನು ಮಾಡಿ. ವ್ರತ ಮಾಡಿದ್ರೆ ಎಕ್ಸ್ಪೆಲ್ ಮಾಡುತ್ತೆ ಅದನ್ನೆಲ್ಲ ಕೂಡ, ಸೈನ್ಸ್ ಒಪ್ಪುತ್ತೆ. ಈ ಟಾಕ್ಸಿನ್ಸ್ ಹೊರಹೋಗ್ಬೇಕಾದ್ರೆ ಉಪವಾಸಕ್ಕಿಂತ ದೊಡ್ಡ ಔಷಧಿ ಇಲ್ಲ. ರಂಗನಂ ಪರಮೌಷಧಂ ಅಂತಲೇ ಹೆಸರು, ಆಯುರ್ವೇದವ್ರ ಮೂಲ ಮಂತ್ರ ಅದು, ರಂಗನಂ ಪರಮೌಷಧಂ. ಅಂದರೆ ಉಪವಾಸ ಮಾಡೋದ್ರೆ ದೊಡ್ಡ ಔಷಧಿಗಳಲ್ಲಿ ಫಸ್ಟ್ ಔಷಧಿ ಅಂದರೆ ಅದು ಉಪವಾಸ ಅಂತ ಹೆಸರು. ಉಪವಾಸ ಮಾಡಿದಂತೆ ಅಬ್ಸರ್ವ್ ಮಾಡಬೇಕು, ಸುಮ್ಮನೆ ಉಪವಾಸ ಮಾಡಿಬಿಡ್ತಾರೆ ಗೊತ್ತಾಗೋದಿಲ್ಲ. ದ್ವಾಸಿ ಯಾವಾಗ ದಶಮಿ ರಾತ್ರಿಯಿಂದ ಶುರುವಾಗುತ್ತಲ್ಲ, ನಿಧಾನವಾಗಿ ಅಲ್ಕೋಬಿಡಿ. ಸತ್ವಗುಣ ಬೆಳಿ ಜಾಸ್ತಿ ಆಗಿರುತ್ತೆ, ಸತ್ವಗುಣ ಫೈಟ್ ಮಾಡಲು ತಯಾರಾಗುತ್ತೆ. ಆಗ ಏನು ಮಾಡುತ್ತೆ ಗೊತ್ತಾ? ತಮೋಗುಣ ಎಲ್ಲ ಹೊರಗಡೆ ಶುರು ಮಾಡುತ್ತೆ. ಅದು ನಿಧಾನವಾಗಿ ಬೆಳಗಿಂದ ಸಾಯಂಕಾಲದವರೆಗೂ ಅದು ದೇಹದಲ್ಲಿರೋ ಬೆಟ್ಟು ಕೆಟ್ಟ ಪದಾರ್ಥ ಹೊರಗಾಗಲಿಕ್ಕೆ ಶುರುವಾಗುತ್ತೆ. ಬೆವರಿನ ಮೂಲಕ ಮಲಮೂತ್ರಾದಿಗಳ ಮೂಲಕ ಎಲ್ಲ ಹೋಗಲು ಶುರುವಾಗುತ್ತೆ. ಇದಕ್ಕೆ ಹೊಸಬರು ವಾಂತಿ ಮಾಡ್ಕೊಂಡ್ಬಿಡ್ತಾರೆ, ಅದು ಆ ಮೂಲಕನೂ ಹೋಗಿಬಿಡುತ್ತೆ. ರಾತ್ರಿ ಹೊತ್ತಿಗೆ ಒಂಥರ ಶಾಂತ ಪರಿಸ್ಥಿತಿ, ಏಕಾದಶಿ ರಾತ್ರಿ ಇಷ್ಟೊತ್ತಿಗೆ ಧ್ಯಾನ ಮಾಡಬೇಕು, ಉಪವಾಸ ಮಾಡಿದ್ರೆ ಮಾಡಬೇಕಷ್ಟೇ. ಅವಾಗ ಗೊತ್ತಾಗ್ತದೆ ಎಷ್ಟು ಫ್ರೆಶ್ ಆಗಿರ್ತಾರೆ ಗೊತ್ತಾ ಮನುಷ್ಯ. ಎಲ್ಲ ಟ್ಯಾಕ್ಸಿಸ್ ಹೋಗ್ಬಿಡುತ್ತೆ, ಹೊರಗೆ ಹೋಗ್ಬಿಡುತ್ತೆ, ಲೈಟ್ ಆಗಿಬಿಡುತ್ತೆ. ನಿಮ್ಗೆ ಎಷ್ಟೋ ಸತ್ತು ಹೇಳಿದ್ದೇನೆ, ಪರೀಕ್ಷೆ ಮಾಡಿ ನೋಡಿದ್ದಾರೆ ವೈದ್ಯರ ಹತ್ರ ಕೂಡ, ಏಕಾದಶಿ ಉಪವಾಸದ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಏಕಾದಶಿ ದಿವಸ ಅವರ ರಕ್ತ ಪದಾರ್ಥ ಪರೀಕ್ಷೆ ಮಾಡಿದರೆ ಎಷ್ಟು ಆಶ್ಚರ್ಯ ಅಂದರೆ, ಕೆಲವು ಔಷಧಿ ತಗೊಂಡಾಗ ಈ ಬ್ಲಡ್ ಥಿನ್ ಮಾಡುತ್ತೆ ಅಂತ ಹೇಳಿದೆ, ಆಸ್ಪಿರಿನ್ ಮಾಡಿದ್ರೆ ಬ್ಲಡ್ ಥಿನ್ ಮಾಡುತ್ತೆ. ಏಕಾದಶಿ ಆಸ್ಪಿರಿನ್ ತಗೊಂಡಿಲ್ಲ, ಬ್ಲಡ್ ಥಿನ್ ಆಗಿದೆ. ಅಂದರೆ ಪ್ರತಿ 15 ದಿವಸಕ್ಕೊಮ್ಮೆ ಬ್ಲಡ್ ಏನು ಮಾಡ್ತಾ ಹೋಗುತ್ತದೋ, ಕ್ಲಾಟ್ ಬರೋದಂತ ನೋಡ್ಕೊಳ್ಳುತ್ತೆ, ಭಾರಿ ಇಂಪಾರ್ಟೆಂಟ್. ಆದ್ದರಿಂದ ಆಯುಷ್ಯ ದೀರ್ಘ ಆಗಿಬಿಡಿ, ಸುಲಭವಾಗಿ ಆಯುಷ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ. ಏಕಾದಶಿ ಅಂದರೆ ಏನೋ ಔಷಧಿ ಅದು, ಲಂಘನಂ ಪರಮ ಔಷಧಮ್ಮ ಅಂದರೆ ಏಕಾದಶಿ ಅಂದರೆ ಅದು ನ್ಯಾಚುರಲ್ ಔಷಧಿ ಅಂದರೆ ಅದು, ಫಾಸ್ಟಿಂಗ್ ಕ್ಯೂರ್ ಅಂದರೆ ಅದೇ. ಉಪವಾಸದಿಂದ ವಾಸಿ ಮಾಡ್ತಕ್ಕಂಥ ಪದ್ಧತಿಯಾಗಿ ಬಂತು. ಎರಡು ಬೆನಿಫಿಟ್ ಅದರಿಂದ, ಒಂದು ಸತ್ವಗುಣ ಜಾಸ್ತಿ ಆಯಿತು, ತಮಗುಣ ಎಕ್ಸ್ಪೆಲ್ ಆಯಿತು, ತಮಗುಣ ಕಡಿಮೆ ಆಗ್ತಾ ಬಂತು. ಚಾತುರ್ಮಾಸ ವ್ರತ ಹಾಗೆ, ವಿಷ್ಣು ಪಂಚಕಾಭಿ ಏನೇನು ಮಾಡ್ತಾರೋ ಎಲ್ಲ ಅದಕ್ಕೆ ಹೇಳಿರ್ತಕ್ಕಂಥ ವ್ರತಗಳು. ಸತ್ವಗುಣ ಹೆಚ್ಚು ಮಾಡಬೇಕು, ತಮಗುಣ ಕಡಿಮೆ ಪೂರ್ತಿ ಹೋಗಿಬಿಡ್ಬೇಕು ಸಾಧ್ಯವಾದಷ್ಟು ಕೂಡ. ಅದು ನಿಷ್ಕ್ರಿಯ ಆಗಬೇಕು, ಅವ್ರು ಪೂರ್ತಿ ಹೋದ್ರೆ ದೇಹ ಇರೋದಿಲ್ಲ, ಇರಬೇಕದು, ಆದ್ರೆ ಫಂಕ್ಷನ್ ಮಾಡಬಾರ್ದು ಆ ರೀತಿಯಾಗಿರ್ಬೇಕು. ಸಪ್ರೆಸ್ ಆಗಿ ಕೊಡ್ಬೇಕು ಅದಿಷ್ಟು ಕೂಡ. ಸತ್ವಗುಣ ಡಾಮಿನೇಟ್ ಆಗಿ ರಜೋಗುಣ ಮಧ್ಯ ಉಳ್ಕೊಂಡು ತಮೋಗುಣ ಸಪ್ರೆಸ್ ಆದ್ರೆ ಒಳ್ಳೆ ಸಾಧನೆ ಮಾಡ್ತಾರೆ. ವಾದಿರಾದಷ್ಟು ಅವ್ರು ಎಂಥ ಸತ್ವಗುಣ ಇತ್ತು ಅಂದ್ರೆ 120 ವರ್ಷ ಅವತ್ತು ಕೂಡ ಯಾರಿಗೂ ಯೋಚನೆ ಕೂಡ ಇಲ್ಲ, ಓಡಾಡ್ಕೊಂಡಿದ್ದಾರೆ, ಆರಾಮ ಓಡಾಡ್ಕೊಂಡಿದ್ದಾರೆ. ಇಂದ್ರ ಬರ್ತಾರೆ, ಇಂದ್ರದೇವತರ ಬಂದು ಕರೆದ್ರಂತೆ, ಸ್ವಾಮಿ ಭೂಲೋಕದ ಅವಧಿ ಮುಗಿದಿದೆ, ದಯವಿಟ್ಟು ಬರಬೇಕು ಅಂತ ಕೇಳಿದರೆ, ಒಂದು ಕರೆಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳ ಅರಸೆ ನಾ ಬರೋದಿಲ್ಲ ಅಂತ ಹೇಳಿದ್ದಾರೆ. ತ್ರಿವಿಕ್ರಮ ಯಮಿವರಣೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದರಿತು ಉತ್ಕ್ರಮಣವ ದೊರೆದೆ. ಇವತ್ತು ನಾನು ಬರೋದಿಲ್ಲ, ಆ ಹುಣ್ಣೆ ಆರಬೇಕು, ತ್ರಿವಿಕ್ರಮ ರಥೋತ್ಸವ ಇದೆ, ಭೂಷಣ ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ. ಅಂಥ ಸತ್ವಗುಣ ಅವ್ರ ದೇಹದಲ್ಲಿ ಯೋಚನೆ ಮಾಡಿದ್ರು. ಸತ್ವಗುಣ ಇವತ್ತೆಲ್ಲ ಏನು, 25 ವರ್ಷಕ್ಕೆ ಒಳ್ಳೆ ಮಣ್ಣು ಬದುಕಿರ್ತಾಗಿರ್ತಾರೆ, 20 ಕೂತು ಹೇಳೋದಿಲ್ಲ, ಏನಾದ್ರು ಕೊಡೋದಿಲ್ಲ ಅಂತ ತಮೋಗುಣ ಫುಲ್ ಆಗಿಬಿಟ್ಟಿದೆ ಅಂತ. ತಮ್ಮ ಆಯುಷ್ಯನೇ ತಿಳಿದು ಆಯುಷ್ಯ ಹಾಸ ಆರೋಗ್ಯ ಹಾಸ ಎಷ್ಟು ಅನ್ಯಾಯ ಆಯಿತು ಗೊತ್ತಾದ್ರಿಂದ ಅದು ಮಾಡ್ಕೋಬಾರ್ದು. ಇದೆಲ್ಲ ತಿಳ್ಕೊಂಡಾಗ ಏಕಾದಶಿ ದಿವಸ ರಘುತ್ವ ಸ್ವಾಮಿಗಳು ತೋರಿ ಯಾತ ಬೃಂದಾವನಸ್ಥರಾದರು ಅಂದರೆ ಆರಾಧನೆ ನೆಪದಲ್ಲಾದರೂ ಕೂಡ ಸುಪವಾಸ ಮಾಡ್ಕೊಂಡು ಕೇಳಿ ಅಂತ ಹೇಳಿ. ಆರಾಧನೆ ನೆಪದಲ್ಲಾದರೂ ಕೂಡ ನಮಗೊಂದು 4 ಒಳ್ಳೆ ವಿಷಯ ಕಿವಿಗೆ ಬಿದ್ದರೆ ಒಳ್ಳೆ ಸಾಧನೆ ಮಾಡಿದಾಗ ಈ ಆಗ ನಮಗೆ ಅದರಲ್ಲೇನಿದೆ ಇದರಲ್ಲೇನಿದೆ ಅಂತೆಲ್ಲ ಅರ್ಥ ಇಲ್ಲ. ಅವರು ಒಳ್ಳೆ ಬದುಕಿನಲ್ಲಿ ಸಾಕಷ್ಟು ಅರ್ಥ ಇದೆ. ಸಾತ್ವಿಕ ಬದುಕಿಗಿರೋ ಒಂದು ಪ್ರಯೋಜನ, ಜ್ಞಾನ ಕಾರ್ಯ ಮಾಡ್ತಾ ಹೋಗ್ತಾನೆ, ಪಾಠ ಹೇಳೋದಕ್ಕೆ ಬರುತ್ತೆ, ಪಾಠ ಕೇಳೋದಕ್ಕೆ ಬರುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅರ್ಥ ಮಾಡಕ್ಕೆ ಬರುತ್ತೆ, ಅರ್ಥ ಮಾಡ್ಸಕ್ ಬರುತ್ತೆ, ಗೊಂದಲದ ಹೆಸರು ಕೂಡ ಇಲ್ಲದೆ ಇರತಕ್ಕಂಥ ಪವಿತ್ರ ಜೀವನ ಸಾಧ್ಯವಾಗೋದು ಸತ್ವಗುಣ ಜಾಸ್ತಿ ಆದ್ದರಿಂದ ಅದು ಮಾಡಬೇಕು. ಇನ್ನೊಂದು ಸ್ಟೆಪ್ ಮುಂದೆ ಹೋದರೆ ಸಾತ್ವಿಕ ಆಹಾರ ತಗೊಂಡ, ಸತ್ವಗುಣ ಜಾಸ್ತಿ ಇದೆ, ದೇವರ ನೈವೇದ್ಯ ಮಾಡ್ದ, ಎಂಥ ಪವರ್ ಬಂದು ಗೊತ್ತ ಅದಕ್ಕೀಗ. ತಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಒಳ್ಳೆ ಸಿದ್ಧಿ ಬಂತು, ಪ್ಯೂರ್ ಆಗಿಬಿಡ್ತು. ಪಾವನಂ ವಿಷ್ಣು ನೈವೇದ್ಯಂ ಶುಭೋಜ್ಯಂ ಋಷಿ ವಿಸ್ಮೃತು. ಬರೀ ಸಾತ್ವಿಕ ಅಲ್ಲದು, ಸಾತ್ವಿಕ ಎಷ್ಟು ಸಾತ್ವಿಕ ಬೇಕಾದ್ರೆ ಅಷ್ಟ ಆಗೋಯ್ತು. ಆಮೇಲೆ ಏನು ಮಾಡ್ದ, ದೇವತೆಗಳಿಗೆ ನೈವೇದ್ಯವನ್ನು ಕೊಟ್ಟ, ರಮಾ ಬ್ರಹ್ಮಾದಿ ನೈವೇದ್ಯ ಮಾಡ್ದ, ಆಮೇಲೆ ಬ್ರಹ್ಮಯಜ್ಞ ಮದುವೆ ಮಾಡಿರ್ತಾರೆ, ಆಮೇಲೆ ಬೇಕಾದ್ರೂ ಮಾಡ್ಬೋದು, ಅವರ ಅಧಿಕಾರಕ್ಕೆ ತಕ್ಕಂಥ ಸಂಬಂಧಪಟ್ಟ. ಆಮೇಲೆ ವೈಷ್ಣವ ಮಾಡ್ತಾನೆ, ಇನ್ನೂ ಪ್ಯೂರ್ ಆಯ್ತು ಅದು. ಆಮೇಲೆ ಅತಿಥಿಗಳಿಗೆ ಭೋಜನ ಮಾಡಿಸ್ತ, ಆಮೇಲೆ ಅನ್ನನೇ ಅಲ್ಲ ಅದು ಅಮೃತ ಅಂತ ಕರೆದ್ಬಿಡ್ತಾರೆ. ಅಷ್ಟೇದಲ್ಲಿ ಏನು ಅನ್ಸತ್ರೆ, ಅದಕ್ಕೆ ಯಜ್ಞಶಿಷ್ಟ ಅಮೃತ ಭುಜ, ಅಮೃತ ಅನ್ಸತ್ರ ಅನ್ನ ಅನ್ಸತ್ರ ಅಲ್ಲೇ ಅಲ್ಲದು. ಎಷ್ಟು ಸಿದ್ಧಿ ಬಂತ ಗೊತ್ತಾ, ಅದು ದಿವಸ ಊಟ ಮಾಡ್ತಿದ್ರೆ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತಾ, ಶುದ್ಧವಾದ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ ಅಂತ ಹೇಳ್ತಾರೆ. ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ ಅಂತ ಕರೆ. ಆ ರೀತಿ ಸಾತ್ವಿಕ ಅನ್ನ ತಿಂದಿದ್ದಕ್ಕೇನೆ ಅಚ್ಯುತಪೇಶ್ವರಾಗಿ ಹುಟ್ಟಿದ್ರಂತ ಒಬ್ರು. ದ್ರೌಪದಿ ದೇವಿ ಮಾಡಿದ ಅನ್ನ ಅದು ಪ್ಯೂರು, ದ್ರೌಪದಿ ಮಾಡಿದ ಮೇಲೆ ಪ್ಯೂರು. ಭೀಮಸೇನರ ನೈವೇದ್ಯ ಮಾಡಿದ್ದು ಅರ್ಥ ಮಾಡ್ಕೊಳ್ಳಿ, ಧರ್ಮರಾಜ ಹಾಕಿದ್ದು ಅದನ್ನು ತಿಂದು ಅವ್ರು ಬದುಕಿದಾಗ ಪುಣ್ಯಾತ್ಮರು ಅಚ್ಯುತಪೇಕ್ಷರಾಗಿ ಹುಟ್ಟಿ ಒಳ್ಳೆ ಶಾಸ್ತ್ರ ಆಚಾರ್ಯರ ಗುರುಗಳು ಅಂತ ಅನಿಸ್ಕೊಂಡ್ರು. ಆಚಾರ್ಯರ ಶಿಷ್ಯರು ನಿಜವಾಗ್ಲು ಅಚ್ಯುತ ಪ್ರೇಕ್ಷರು ಉದ್ಧಾರ ಆಗಿದ್ದರು. ಅವತ್ತು ಮಾಡಿದ ಊಟ ಎಷ್ಟು ಸಾತ್ವಿಕವಾಗಿತ್ತು ಅಂದರೆ ಇವತ್ತವರಿಗೆ ಮಧ್ವಶಾಸ್ತ್ರ ಓದೋ ಯೋಗ ಕಟ್ಟನ್ಕೊಂಡು. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಸತ್ವಗುಣ ಪ್ರಧಾನವಾಗಿ ಬದುಕಬೇಕು ಎಂಬುದನ್ನು ತಿಳ್ಕೊಂಡು. ಇನ್ನು ಅಶ್ವತ್ಥಾಮರು ಎಷ್ಟು ಒಳ್ಳೆಯವರು ಪಾಪ, ದುರ್ಯೋಧನ ಒಂದು ಲೋಟ ಹಾಲು ಕೊಟ್ಬಿಟ್ಟ, ಬೋಧ ಒಂದು ಲೋಟ ಹಾಲು ಕೊಟ್ಟ, ಆ ಜೀರ್ಣ ಆಗಲಿಕ್ಕೆ 100 ವರ್ಷ ಬೇಕಾಯ್ತು ಹೆಚ್ಚು ಕಡಿಮೆ. ಏನೇನೋ ಮಾಡಬಾರ್ದನ್ನ ಮಾಡಾಕ್ಬಿಡ್ತಾರೆ ಅಲ್ಲಿ, ಕೌರವರ ಪಕ್ಷನೇ ಸೇರಿಬಿಡ್ತಾರೆ. ಯಾಕೆ ತಮೋ ಗುಣ ದುರ್ಯೋಧನ ಅಂದ್ರೆ ಅಂತಿಂತ ತಮಸ್ಸು ಅಲ್ಲ, ಅವನು ಕಲಿಯವನು. ಆದ್ದರಿಂದ ಅಜ್ಞಾನ ಮಿಥ್ಯಾಮತಿ ರೂಪ ತೋಸೋ, ಅಜ್ಞಾನ ಮಿಥ್ಯಾಜ್ಞಾನಗಳ ಸಾಲಿಡ್ ಫಾರಂ ಅಂದ್ರೆ ಕಲಿ. ಅವನು ಮುಟ್ಟಿಕೊಟ್ಟಿದ್ದಕ್ಕೆ ಏನಾಯ್ತು ಅಂದ್ರೆ ಅಷ್ಟ್ರಾಂಗಿತ್ತು, ಸೈನೈಡಲ್ಲಿ ಕೆ ಜಿ ಗಟ್ಟೆ ಕೊಡಬೇಕಾಗಿಲ್ಲ, ಇಷ್ಟು ಕೊಟ್ಟರೆ ಹೋಗ್ಬಿಡ್ತಾರೆ ಸಾಕು. ಆ ಸೈನೈಡ್ಗಿಂತ ಹೋಪ್ಲೆಸ್, ಕಾಲಕೋಟ ವಿಷ ಅವ್ನು ಕೊಟ್ಟ ಮೇಲೆ ಎಷ್ಟು ಕಷ್ಟಪಟ್ಟರು ಅವರು. ಅದಕ್ಕೆ ತಮೋಗುಣದ ಆಹಾರ ತಗೊಳ್ಬಾರ್ದಾಯ್ತು. ಇನ್ನ ಮನೆಯಲ್ಲೇ ನೈವೇದ್ಯ ಮಾಡದೆ ತಿಂದ, ದೋಷ ಇದೆ ಅದರೊಳಗೆ. ನೈವೇದ್ಯ ಮಾಡಿ ತಿಂದ ಎಷ್ಟು ಗುಣ ಇದೆ. ಏಕಾಶಿ ನೈವೇದ್ಯ ಮಾಡಿ ತಿನ್ಬೋದು ಅಂತ ಕೇಳಬಾರ್ದು, ಮತ್ತೆ ಏಕಾಶಿ ತಿನ್ನಲೇಬಾರ್ದು. ಆದ್ರಿಂದಾಗಿನೇ ಆ ಹೆಸರೇ ಬರೋದು, ಬಿಟ್ಟರೆ ಸಾತ್ವಿಕ ಅವತ್ತು ಏನು ತಿಂದರೂ ತಾಮಸನೇ. ಏಕಾಶಿ ಏನು ತಗೊಂಡ್ರು ತಾಮಸ, ಆದ್ರಿಂದಾಗಿನೇ ತಗೊಳ್ಳೋ ಸಾಧ್ಯನೇ ಇಲ್ಲ. ಅಂದರೆ ಈ ನಮಗೆ ಅರ್ಥ ಆಗುತ್ತೆ, ಯಾರೋ ಮಾಡೋದಲ್ಲ ಇದು, ನಿತ್ಯ ಜೀವನದಲ್ಲಿ ಅದು ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ದೇಹದ ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಏನೇನು ಬದಲಾವಣೆ ಆಗುತ್ತೆ, ಎಷ್ಟು ಫ್ರೆಶ್ ಆಗಿರ್ತಾನೆ ಮನುಷ್ಯ, ಅದೆಲ್ಲ ತಿಳಿಬೋದು. ಬೆಳಿಗ್ಗೆ ಎದ್ದು ನೋಡಿಬೇಕಾದ್ರೆ ಮನುಷ್ಯನಿಗೆ ತಿಳಿಬೇಕು ಅಂತ ಅಪೇಕ್ಷೆ ಇರುತ್ತೆ, ಓದಬೇಕು ಅಂತ ಅಪೇಕ್ಷೆ ಇರುತ್ತೆ. ಆದರೆ ಅವನಿಗೆ ಓದೋ ಶಾಸ್ತ್ರ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ನ್ಯೂಸ್ ಪೇಪರ್ ಓದ್ತಾ ಕೂತ್ಬಿಡ್ತಾನೆ ಕೊನೆ. ಜೊತೆಗೆ ಓದೋ ಪ್ರವೃತ್ತಿ ಇದೆ ಬೆಳೆದಂತೆ, ಸಿಕ್ಕಿದ್ದು ಓದ್ಬಿಡ್ತಾನೆ. ಅದೇ ಸಂಧ್ಯಾದಲ್ಲಿ ಉದ್ದೇಶ ಮಾಡಿದ್ರೆ ವಿಷ್ಣು ಶಾಸ್ತ್ರ ಹೇಳ್ತಾ ಕೊಡ್ತಾ ಇದ್ದ, ದ್ವಾದ ಸ್ತೋತ್ರ ಹೇಳ್ತಾ ಕೂತಾ ಇದ್ದ. ಪ್ರವೃತ್ತಿನ ಹಾಗೆ ಬೆಳಗ್ಗೆ ಓದಬೇಕು ಕೇಳಬೇಕು ಅನಿಸುತ್ತೆ, ಆಮೇಲೆ ಬರೆಸೋದಿಲ್ಲ. ಅಂತ ಹೊತ್ತು ಚಿಕ್ಕ ಮಕ್ಕಳಿಗೆ ತಿಳಿಬೇಕು ಅಂತ ಭಾರಿ ಅಪೇಕ್ಷೆ, ಇವ್ರು ಹೇಳ್ಕೊಡೋದಿಲ್ಲ. ಹಾಗೆ ಇವಾಗ ಗೊತ್ತಿಲ್ಲ ಪಾಪ, ಹೇಳ್ಕೊಡೋದಿಲ್ಲ, ಪೂರ್ತಿ ಡಲ್ ಆಗಿದೆ. ಅದು ಅರ್ಥ ಮಾಡಿಕೊಂಡು ಬೆಳಿಗ್ಗೆ ಕಲಿಯ ಪ್ರವೃತ್ತಿ ಸಾರ್ಥಕ ಮಾಡ್ಕೋಬೇಕು. ಬೆಳಗಿನ ಕಾಲ ಹಾಗೆ ಉಪಯೋಗಿಸ್ಬೇಕು, ಚಿಕ್ಕ ವಯಸ್ಸು ಹಾಗೆ ಉಪಯೋಗಿಸ್ಬೇಕು. ನಿಧಾನವಾಗಿ ಆ ಪ್ರವೃತ್ತಿ ಕಡಿಮೆ ಆಗೋ ಹೊತ್ತಿಗೆ ಆ ಹೆಣ್ಣಕ್ಕೆ ಹೋದ್ರೆ ಕೆಲಸಕ್ಕೆ ಬರೋದಿಲ್ಲ, ಅದೆಲ್ಲ ಬದಲಾವಣೆ ಮಾಡೋದಕ್ಕೆ ಅಪೂರ್ವವಾದ ಮಾತುಗಳು. ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣಗಳು ನಮ್ಮ ದೇಹದಲ್ಲಿ ಇದ್ದೇ ಇವೆ. ಆಕ್ಟಿವೇಟ್ ಮಾಡಬೇಕಾದ್ರೆ ಸತ್ವಗುಣ ಎಲ್ಲಿ ಗ್ಯಾಪ್ ಇರ್ತದೋ ಹಾಗೆ ಮಾಡಬೇಕು. ದೊಡ್ಡವರು ರುಜುಗಳ ಸಮಸ್ಯೆ ಇರೋದೇ ಸತ್ವಗುಣ ಅವರಿಗೆ, ಆದ್ರಿಂದ ನಿಶ್ಚಿತ ನಾವೆಲ್ಲ ಫಿಲಪ್ ಮಾಡಬೇಕಾಗ್ತದೆ. ಇನ್ನು ಒಳ್ಳೆ ದೇಹಕ್ಕೆ ಸತ್ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ತಿಳಿಬೇಕು ಅನ್ಸುತ್ತೆ, ಮನುಷ್ಯ ಏನ್ ಮಾಡಿಬಿಡ್ತಾನೆ ಈ ಕಾಫಿ ಬೆಡ್ ಕಾಫಿ ಶುರು ಮಾಡಿಬಿಡ್ತಾನಲ್ಲ, ಹಾಗೆ ರಜೋಗುಣ ಕೂಡ ಆಗಲೇ ಡೈರೆಕ್ಟ್ ಪ್ಯಾಕ್ ಮಾಡಿಬಿಡ್ತಾನೆ ವಾಪಸ್. ನಿಧಾನ ಡಲ್ ಆಗ್ತಾ ಬರುತ್ತೆ. ಆ ಬರೀ ತಿನ್ನೋದು ತಿನ್ನೋದೇ ಮಾಡ್ತದೆ ಏನ್ ಗತಿ ಆಗುತ್ತೆ ಅವರಿಗೆ? ಯೋಚನೆ ಮಾಡಿಬೇಕು. ಸುಮ್ಮನೆ ಕೂತ್ಕೊಳ್ಳಿ, ಬೆಳಿಗ್ಗೆ ಹಸಿವು ಅನ್ಸೋದು ಯಾರಿಗೂ ಕೂಡ, ಹಸಿವು ಅಂತ ಅನ್ಸೋದಲ್ಲೇ ಬೆಳಿಗ್ಗೆ. ಅವಾಗ ಜ್ಞಾನದ ಹಸಿವಿರುತ್ತೆ, ಹೊಟ್ಟೆ ಹಸಿವಿರೋದಿಲ್ಲ. 10 ಗಂಟೆ ಬೇರೆ ಶುರುವಾಗುತ್ತೆ, ಆ ನಿಧಾನ ಹೊಟ್ಟೆ ಚುರುದನ್ನು ಶುರು ಮಾಡ್ತಾರೆ. ಹೊಟ್ಟೆ ಚುರು ಚುರು ಅಂತ ಆಗಿರೋದು ಹೊರ ಮಾಸ ಊಟ ಚೆನ್ನಾಗಿ ಕಡಿಮೆ ಬರೋದು, ಯಾಕೆಂದ್ರೆ ಹಸಿವಾಗಿರೋದು ಇನ್ನೂ ಜಾಸ್ತಿ ಆಗಿದೆ, ಹಸಿವು ಜಾಸ್ತಿ ಆಗಿರೋದಿಲ್ಲ, ಆಮೇಲೆ ನಿಧಾನ ಜಾಸ್ತಿ ಆಗಿದೆ.